ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாகான் மணிக்ரீவ விமோசனம் ஸ்வாமக்ரஹணாதேவானிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசரணசே உத்துங்கவாக்தரங்காய மத்வதுப்தாப்தயே நம. குருமகிலகுணஜம் சத்குணேகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய ஹனுமதாம் காமதேனவே நீராகராட்சிதானந்தலீலாகோபாலபாலிதாம் வித்யாபயோநிதீன் வந்தே ப்ரஹ்ம வித்யா குருன் மம ब्रह्मचर्य हरिप्रीतिसुविद्यावादशालिनः इष्टदां कष्टहर्त्रोन्नः विद्यामान्यान् मुनीन् नमः वाजिराजपदद्वन्द्वा वारिजासक्तमानतान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यं विष्णुसिद्धप्रसादतः सर्वे कामा भवन्ते वाशपथो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थम् வந்தேஷ்யீஸ்வரம் ஜலஜேஷ்வாரம் ஜெகதீஷபதாசிரயம் ஜெகதிதலவிக்யாதம் ஜெகந்நாதகுரும் பஜே. ஹரிகதாமிருதசார குருகள கருணவிந்த ஆபந்து கேளுவே பரம பகவத் பக்தரிதனாதரதி கேளுவது. இன்ன முந்தை ஹெடுத்தாரு. ಸೂಜಿ ಕರದಲ್ಲಿ ಪಿಡಿದು ಸಮರವನಾದೀಸುವೆನು ಎಂಬ ನರನಂತಿ ಜಗತ್ತಿನೊಳಿಲ್ಲ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪದಿ ಚರಣಯುಗಳ ಸರೋಜಯುಗ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಭಯಸಿ ಬಳಲುವರು. ಇಲ್ಲಿ ಹೇಳ್ತಾ ಇದ್ದಾರೆ, ಸೂಜಿ ಕರದಲ್ಲಿ ಪಿಡಿದು, ಯುದ್ಧಕ್ಕೆ ಹೋಗಬೇಕು ಅಂತಿದ್ದವ ಒಂದು ಸೂಜಿ ಹಿಡ್ಕೊಂಡು ಹೋದ್ರೆ ಅವನು ಹೇಗಿರುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿ ಅಜ್ಞಾನಿಗಳಾದವರು ಹೇಗಿರುತ್ತಾರೆ ಅಂದ್ರೆ, ಈ ಸಂಸಾರವನ್ನ ಜಯಿಸಿ ಅಂದ್ರೆ ಅದಗೇನೋ ಸಂಸಾರ ಜಯಿಸಬೇಕು ಅಂತಿಲ್ಲ, ಸಂಸಾರವೇ ಸುಖವಾಗಿರುತ್ತೆ. ಸಂಸಾರದಲ್ಲಿ ನಾನಾ ರೀತಿಯ ಆಸೆಗಳು ಬಯಕೆಗಳು ಅವರನ್ನ ಪೀಡಿಸ್ತಾ ಇರುತ್ತೆ, ಅದು ಪೂರ್ಣ ಆಗ್ತಾ ಇರಲ್ಲ. ಹಿಂದಿನ ಕರ್ಮ ಪುಣ್ಯ ಕರ್ಮ ಸಾಕಾಗಿರಲ್ಲ ಅವರಿಗೆ ಆ ಬಯಕೆಗಳು ಪೂರ್ಣ ಆಗಲಿಕ್ಕೆ, ಆದರೆ ಬಯಕೆಗಳು ಬಿಡಲ್ಲ. ಅಂತ ಕಾಲಕ್ಕೆ ಪೂರ್ಣ ಆಗದ ಬಯಕೆಗಳಿಗಾಗಿ ಬಯಸಿ ಒದ್ದಾಡತಾ ಇರ್ತಾರೆ. ಇಂಥ ಕಾಲಕ್ಕೆ ಆ ಬಯಕೆಗಳನ್ನೆಲ್ಲ ಪೂರ್ಣ ಮಾಡಿಕೋಬೇಕು ಅಂತ ಹಂಬಲ, ಅದಕ್ಕೇನು ಮಾಡುತ್ತಾರೆ, ಸೂಜಿ ಕರದಲ್ಲಿ ಪಿಡಿದು ಸಮರವನಾದಿಸುವೆನು. ಅಂದರೆ ಈ ನಾನಾ ರೀತಿಯಾಗಿರತಕ್ಕಂತಹ ಇದೆಲ್ಲವನ್ನು ಕೂಡ ಸಂಸಾರವನ್ನ ನಾನು ಜಯಿಸ್ತೇನೆ ಅಂದ್ರೆ, ಅವರು ಸಂಸಾರವ ಜಯಿಸೋದು ಅಂದ್ರೆ ಅರ್ಥ ಏನು? ದೇವರತ್ರ ಹೋಗಬೇಕು, ಸಂಸಾರ ಬಿಟ್ಟು ಹೋಗಬೇಕು, ಇವೇನು ಅಲ್ಲ. ಹಾಗಿದ್ರೆ ಅವರ ಅಜ್ಞಾನಿಗಳು ಹೇಗಾಗ್ತಾರೆ? ಅಜ್ಞಾನಿಗಳು ಅಂದ್ರೆ ದೇವರ ಎಚ್ಚರವೇ ಇಲ್ಲ, ಅಥವಾ ದೇವರ ಎಚ್ಚರ ಇಲ್ಲದೆ ಸಂಸಾರದಲ್ಲಿ ಇದ್ದುಕೊಂಡು ಸುಖವಾಗಿರಬೇಕು, ಅದು ಸಮರವ ಜಯಿಸುವುದು ಅಂದ್ರೆ ನಾನು ಸುಖವಾಗಿರ್ಬೇಕು. ಇವಾಗ ದುಃಖಮಯ ಆಗಿದೆ, ಬೇಡಿದ ಬಯಕೆಗಳು ಪೂರ್ಣ ಆಗ್ತಾ ಇಲ್ಲ. ಇಂಥ ಕಾಲಕ್ಕೆ ದುಃಖಗಳು ಕಳಕೊಂಡು ನಾನು ಚೆನ್ನಾಗಿ ಸುಖವಾಗಿರಬೇಕು, ಇದೇ ಸಮರವ ಜಯಿಸುವುದು ಅವರ ಒಂದು ಉದ್ದೇಶದಲ್ಲಿ. ಅಂಥ ಕಾಲಕ್ಕೆ ಅವರೇನ್ ಮಾಡ್ತಾರೆ, ನಾನಾ ವ್ರತಗಳು ಅನುಷ್ಠಾನಗಳು ಎಲ್ಲ ಮಾಡ್ತಾ ಬರ್ತಾರೆ. ಹೌದಾ? ಆ ಮಾಡೋ ಕಾಲಕ್ಕೆ ಏನು ಅವರ ವಿಶೇಷವಾದ ಬಯಕೆ? ವರಮಹಾಲಕ್ಷ್ಮಿ ಮಾಡಿದೆ ದುಡ್ಡು ಕೊಡಮ್ಮ ಅಂತ ಕೇಳಿದೆ, ಅದು ಮಾಡಿದೆ ಇದು ಬೇಕು ಅಂತ ಕೇಳಿದೆ. ಈ ರೀತಿಯಲ್ಲಿ ನಾನಾ ವಿಧವಾದ್ದನ್ನ ಬಯಸಿ ಬಳಲುವರು. ಒಂದು ಧರ್ಮಾರ್ಥ ಕಾಮಗಳ ಬಯಸಿ ಬಳಲುವರು. ಈ ಬಳಲೋದು ಅಂದ್ರೆ ಏನು? ಧರ್ಮ ಏನು, ಅರ್ಥ ಏನು, ಕಾಮ ಏನು ಅಂದರೆ, ಇಲ್ಲಿ ಸುಖವಾಗಿರಬೇಕು. ಸುಖವಾಗಿರಬೇಕಾದ್ರೆ ಪುರಾಣದಲ್ಲಿ ಹೇಳಿದ್ರು, ಎಲ್ಲ ಆಚಾರಗಳು ಹೇಳಿದ್ರು, ಗೊತ್ತಿದ್ದವರು ಹೇಳಿದ್ರು, ಒಳ್ಳೆ ಈ ರೀತಿಯಲ್ಲಿ ಯಾವುದೋ ಒಂದು ಯಜ್ಞ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಈ ಹೋಮ ಮಾಡಿ ಒಳ್ಳೇದಾಗುತ್ತೆ, ಅದು ಮಾಡಿ ಒಳ್ಳೇದಾಗುತ್ತೆ, ಇದಾಗೇನು ಒಳ್ಳೇದು ಒಳ್ಳೇದು ಅಂದ್ರೆ ಈ ಬದುಕು ಚೆನ್ನಾಗಿರುತ್ತೆ, ಬೇಡಿದ್ದೆಲ್ಲ ಬೈರುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ, ಒಳ್ಳೆ ಆರೋಗ್ಯ ಬರುತ್ತೆ, ನೀವೆಲ್ಲ ಖುಷಿಯಾಗಿರಬಹುದು. ಇದೆ ಅದು ಬೇಕಾದ್ರೆ ಧರ್ಮ ಬೇಕು. ಆ ಧರ್ಮ ಅಂದ್ರೆ ನಾನಾ ರೀತಿ ಪೂಜಾ ಅದು ಇದು ಮಾಡೋದು ಧರ್ಮ. ಅದರ ಉದ್ದೇಶ ಏನು? ಸುಖವಾಗಿರೋದೆಂಬುದು ಮಾತ್ರ. ನಂತರ ಅರ್ಥ, ದುಡ್ಡು ಬೇಕು ದುಡ್ಡು ಬೇಕು ಅಂತ, ಅದು ಬದುಕಲಿಕ್ಕೆ ಚೆನ್ನಾಗಿ ಸುಖ ಇರ್ಲಿಕ್ಕೆ ದುಡ್ಡು ಬೇಕು. ನಂತರ ಕಾಮ, ಕಾಮ ಅಂದೇನು? ಅದು ಬೇಕು ಇದು ಬೇಕು ಅಂತ ಬಯಕೆ, ಬಯಕೆಯನ್ನೇ ಬಯಸುವ ಬಯಕೆ. ಆ ರೀತಿಯಾಗಿರ್ತಕ್ಕಂತಹ ನಾನಾ ಬಯಕೆಗಳಿಂದ ಬಳಲುವರು. ಬಳಲುವರು ಯಾಕಪ್ಪ? ಬಯಸೋದ್ರಲ್ಲಿ ಆನಂದ ಆಗುತ್ತಲ್ಲ ಅಂದ್ರೆ ಬಯಸ್ತಾನೆ ಇರ್ತಾರೆ ಅಷ್ಟೇ ಹೊರತು ಅದು ಪೂರ್ತಿ ಆಗೋ ರೀತಿಯ ಕಾಣಲ್ಲ. ಯಾಕೆಂದ್ರೆ ನಾನಾ ರೀತಿಯಾದ ಏನೋ ಹೋಮ ಹವನ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಅದು ಮಾಡ್ಲಿಕ್ಕೆ ಹೋದಾಗ ಅಲ್ಲೊಂದು ಟೆಕ್ನಿಕ್ ಇದೆ, ದೇವರ ಪ್ರೀತ್ಯರ್ಥವಾಗಿ ಮಾಡಿದರೆ ಆ ಹೋಮದಲ್ಲಿ ಏನಾದರೂ ಲೋಪದೋಷಗಳು ಬಂದರೂ ಅದು ದೇವರು ಸರಿ ಮಾಡಿಬಿಡ್ತಾರೆ. ಸರಿಪ್ಪ, ನನ್ನ ಪ್ರೀತ್ಯರ್ಥ ಮಾಡಿದ್ದಾರೆ, ಆ ಲೋಪಗಳನ್ನು ಸರಿ ಮಾಡಿಬಿಡ್ತೇನೆ ಅಂತ ಫಲ ಕೊಡ್ತಾನೆ. ಆದರೆ ದೇವರ ಪ್ರೀತ್ಯರ್ಥ ಅಂತ ಯಾವುದು ಇಲ್ಲದೆ ನನಗಿದು ಬೇಕು ಅದು ಬೇಕು ಅಂತ ಹೇಳಿ ಏನು ಮಾಡುತ್ತಾರಲ್ಲ, ಆ ಮಾಡಿದಾಗ ಅಂದ್ರೆ ಕಾಮ್ಯ ಫಲ, ಕಾಮ್ಯ ಫಲವನ್ನು ಈ ಫಲ ಬೇಕು ಅಂತ ನಾವೇನು ಬಯಸಿ ಮಾಡುತ್ತೇವೆ ಒಂದು ಕಾರ್ಯ, ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಮಾಡಿದ ಕರ್ಮದಲ್ಲಿ ಏನಾದರೂ ಲೋಪಗಳಿದ್ರೆ ಎಲ್ಲ ರಿವರ್ಸ್ ಆಗ್ತಾ ಬರುತ್ತೆ. ತುಷ್ಟು ಪ್ರಜಾಪತಿಗಳಂತವರೇ ಇಂದ್ರನನ್ನ ಕೊಲ್ಲುವಂತಹ ಮಗ ಬರಲಿ ಅಂತ ಯಾಗ ಮಾಡಿದರೆ ಕಾಮ್ಯ ಕರ್ಮ, ಆಗ ಒಂದು ಸ್ವರ ವ್ಯತ್ಯಾಸ ಆಗಿದ್ದಕ್ಕೆ, ಒಂದು ಮಂತ್ರದಲ್ಲಿ ಸ್ವರ ಉಚ್ಚಾರ ಮಾಡುವುದು ವ್ಯತ್ಯಾಸ ಆಗಿದ್ದಕ್ಕೆ ಇಂದ್ರನನ್ನ ಕೊಲ್ಲುವವ ಬರಲಿಲ್ಲ, ಇಂದ್ರನಿಂದ ಸಾಯುವವ ಬಂದ. ಮತ್ತೆ ಇಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡುವ ಕರ್ಮಗಳಿಗೆ ಏನು ಗತಿಯಾಗಿತ್ತು? ಅದಕ್ಕೆ ಏನು ಮಾಡ್ಲಿಕ್ಕೆ ಹೋದ್ರೂ ಎಲ್ಲ ದುಃಖಮಯ ದುಃಖಮಯ ಬಳಲ್ತಾ ಇರ್ತಾರೆ. ಇದು ಯಾಕದು ಬಂತು ಅಂದ್ರೆ ಅಜ್ಞಾನಿಗಳು ಅಂದ್ರು. ಇದು ಬೇಕು ಅಂದ್ರೆ ಇನ್ನ ಸರಿಯಾಗಿ ಹೋಗಬೇಕು. ನಾವು ಜೀವ ಈ ದೇಹದಲ್ಲಿ ಅಂದ್ರೆ ಈ ಸ್ಥೂಲ ದೇಹದಲ್ಲಿ ಲಿಂಗ ದೇಹದೊಳಗೆ ಭಗವಂತ ಈ ಜೀವನನ್ನು ಇಟ್ಟಿದ್ದಾನೆ. ಹೇಗಿಟ್ಟಿದ್ದಾನೆ? ಹೋಲಿಕೆ ಕೊಟ್ರೆ ಚಿಟ್ಟೆ ಆ ಚಿಕ್ಕ ಹುಳವನ್ನು ತಂದು ಗೂಡಲ್ಲಿಟ್ಟಾಗ ಆ ಗೂಡಲ್ಲಿದ್ದ ಹುಳ ಆ ಚಿಟ್ಟೆಯನ್ನೇ ನೆನೆದು 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 ಅದರಂತೆ ತಾನು ಆಗಿ ಆ ಗೂಡನ್ನು ಸೀಳಿಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ನಮ್ಮನ್ನ ದೇವ ಇಟ್ಟಿದ್ದಾನೆ, ಈ ದೇಹ ಕೊಟ್ಟದ್ದು ಯಾಕೆ ಅಂದ್ರೆ ನನ್ನನ್ನೇ ನೆನೆದು 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 ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದೇನೆ. ಮಿಕ್ಕ ಪ್ರಾಣಿ ಪಶು ಪಕ್ಷಿಗಳಾಗಿ ಹುಟ್ಟಿದಾಗ ನಿನಗೆ ಈ ಆಪರ್ಚುನಿಟಿ ಇಲ್ಲ, ಆ ಬುದ್ಧಿ ಬರಲ್ಲ, ಅದರಲ್ಲಿ ಆ ಫೆಸಿಲಿಟಿ ಇಲ್ಲ ಆ ಶರೀರದಲ್ಲಿ. ಈ ಮನುಷ್ಯನಾಗಿ ಹುಟ್ಟಿದಾಗ ಮಾತ್ರ ನಿನಗೆ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೆ ನನ್ನ ಚಿಂತನೆ ಮಾಡುವುದು. ಈ ಚಿಂತನೆ ಮಾಡಿ 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 ಈ ಶರೀರವನ್ನ ಅಂದ್ರೆ ಸೀಳಿಕೊಂಡು ಲಿಂಗ ದೇಹವನ್ನ ಸೀಳಿಕೊಂಡು ಬರುವ ಸಾಧನೆ ಈ ಶರೀರದಲ್ಲಿ ಮಾಡಬಹುದು. ಏನ ಸಾಧನೆ ಅಂದರೆ ನನ್ನನ್ನೇ ನೆನೆಯುವುದು, ದೇವರನ್ನೇ ನೆನೆಯುವುದು, ದೇವರನ್ನೇ ಆದರ ಪೂರ್ವಕ ನಿರಂತರ ನೆನೆಯುತ್ತಾ ಬಂದರೆ ನಮಗೂ ಕೂಡ ವಿಶೇಷವಾಗಿರತಕ್ಕಂತಹ ಈ ಗೂಡನ್ನು ಸೀಳಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಹಾಗಾದ್ರೆ ಈ ಜೀವನದ ಪ್ರಧಾನ ಗುರಿ ಯಾವುದು ಅಂದರೆ ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ದೇವರನ್ನು ಆದರಪೂರ್ವಕವಾಗಿ ಪರಮಾದರದಿಂದ ನೆನೆಯಬೇಕು. ಏನು ಎಲ್ಲ ಅವನೇ ಮಾಡ್ತಾ ಇದ್ದ ನಮಗೆ ಎಂಬುದು ತಿಳ್ಕೊಂಡು ಆ ತಿಳ್ಕೊಂಡ ಮೇಲೆ ಆದರ ಬರುತ್ತೆ. ಆ ಆದರದಿಂದ ದೇವರನ್ನೇ ನೆನೆಯಬೇಕು, ದೇವರನ್ನೂ ನೆನೆಯೋದಲ್ಲ. ಹಾಗಾದ್ರೆ ದೇವರನ್ನೇ ನೆನೆಯಬೇಕು ಅಂತ ಕೊಟ್ಟ ಈ ಬದುಕಿನಲ್ಲಿ ದೇವ ಇನ್ನೆರಡು ಕೊಟ್ಟ, ಏನು? ಸುಖ ದುಃಖ. ಈ ಪ್ರಕೃತಿ ಸಂಬಂಧಪಟ್ಟ ನಮಗೇನಿವ ಸಿಗ್ತಾ ಇದೆ ಈ ಸುಖ ಈ ದುಃಖ ಎರಡೂ ಕೂಡ ಏನ್ ಮಾಡುತ್ತೆ ಅಂದರೆ ದೇವರ ನೆನಪನ್ನ ತೆಗೆದು ಬಿಡುತ್ತೆ. ಸುಖ ಬಂದಾಗ ದೇವರನ್ನ ಮರೆಯುತ್ತೇವೆ, ದುಃಖ ಬಂದಾಗ ದೇವರನ್ನ ಮರೆಯುತ್ತೇವೆ. ಈಗ ನಮಗೇನೋ ಜೀವನ ಕೊಟ್ಟ 100 ವರ್ಷದ ಜೀವನ, ಇದಕ್ಕೇನೋ ತನ್ನ ನೆನಪೇ ಗುರಿಯಾಗಿ ಇಟ್ಟ. ಆದರೆ ಈ ಎರಡೂ ಕೊಟ್ಟ, ಯಾವುದು ಸುಖ ದುಃಖ? ನಮ್ಮ ಪ್ರಾರಬ್ಧ ಕರ್ಮಾನುಸಾರವೇ ಕೊಟ್ಟ. ಬೇಡಯ್ಯ ಅಂದ್ರೆ ಇಲ್ಲ, ನಿನ್ನ ಕರ್ಮಾನುಸಾರವೇ ಇದೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ. ಒಂದು ಕಡೆ ತನ್ನನ್ನ ನೆನೆಯಬೇಕು, ಇನ್ನೊಂದು ಕಡೆ ಈ ಸುಖ ದುಃಖಗಳು ಬಿಡಲ್ಲ, ಎರಡೂ ಕೂಡ ದೇವರನ್ನೇ ಮರೆಸ್ತಾ ಇರುತ್ತೆ. ಅಂಥ ಕಾಲಕ್ಕೆ ದೇವರು ಟೆಸ್ಟ್ ಇಟ್ಟದ್ದು, ನಿನ್ನ ಜೀವನ ಈ ಸುಖ ದುಃಖಗಳು ಬಂದಾಗಲೂ ನನ್ನನ್ನೇ ನೆನೆದದ್ದಾದರೆ ಈ ಜನ್ಮ ಸಾರ್ಥಕ ಅಂದು. ಅದಕ್ಕೆ ಜ್ಞಾನಿಗಳಾದವರು ಈ ವಿಷಯವನ್ನೆಲ್ಲ ತಿಳ್ಕೊಂಡು, ಹೌದಯ್ಯ ಬದುಕಿದ್ದೇ ನಿನ್ನ ಸ್ಮರಣೆಗಾಗಿ ಬಂದದ್ದು, ಅದೇ ಮೇನ್ ಪರ್ಪಸ್ ಜೀವನದ್ದು, ಅದರಲ್ಲಿ ಬ್ಯುಸಿ ಆಗಿ ಇರಬೇಕಾಗಿದ್ದು ಅದನ್ನೇ ಮರೆತು ಮಿಕ್ಕ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾ ಇದ್ದೀನಲ್ಲ. ಮೇಲೆ ಹೋದ್ಮೇಲೆ ಕೇಳ್ತಾರೆ, ಏನಪ್ಪ ನಿನ್ನ ಕಳಿಸಿದ್ದು ಕಳಕ್ಕೆ ಬ್ಯುಸಿ ಆಗಿರುವಂತ, ಬ್ಯುಸಿ ಆಗಿದ್ದು ಬಂದೆ ಅಂದ್ರೆ ಓ ಇದ್ದು ಬಂದೆ ಅಂತ ಹೇಳ್ತೀರಿ. ಯಾವುದರಲ್ಲಿ? ದೇವರ ಸ್ಮರಣೆಯಲ್ಲ, ಮಿಕ್ಕ ಬೇಡದ ಕೆಲಸದಲ್ಲೆಲ್ಲ ಬ್ಯುಸಿ ಆಗಿದ್ದು ಬಂದು ಅಂದ್ರೆ ಅವರು ನಾವು ಬ್ಯುಸಿ ಆಗ್ತೇವೆ ನಿನ್ನ ಬಡಿಯೋದಕ್ಕೆ ಕಡಿಯೋದಕ್ಕೆ ಅಂತ ನರಕದಲ್ಲಿ ಹಾಕಿ ಬಡದು ಕಡದು ಎಲ್ಲ ಮಾಡ್ತಾ ಬರ್ತಾರೆ. ಯಾಕೆ? ಹೇಳಿದ ಕೆಲಸ ಬಿಟ್ಟು ಬೇರೆ ಕಂಡ ಕೆಲಸವೆಲ್ಲ ಮಾಡಿಕೊಂಡು ಬಂದಿದ್ದೀಯ ಅಂತ. ಆದ್ದರಿಂದ ನಾವು ಇಲ್ಲಿ ದೇವರ ಸ್ಮರಣೆಯನ್ನೇ ಮಾಡಬೇಕಾದ್ರೆ ನಮ್ಮ ಹಿಂದಿನ ಕರ್ಮಾನುಸಾರ ನಮಗೇನು ಸುಖ ದುಃಖ ಎರಡಿದೆ ಅದೇ ಸಾಕಾಗಿದೆ, ಅದೇ ನಮ್ಮ ದೇವರ ಸ್ಮರಣೆ ತಪ್ಪಿಸ್ತಾ ಇದೆ. ಅಂಥ ಕಾಲಕ್ಕೆ ಅಂದ್ರೆ ಏನಾಯಿತು, ದೇವರ ಸ್ಮರಣೆ ಎಂಬ ಉಸಿರು ನಮ್ಮದು, ಅದಕ್ಕೆ ವಿಷದಂತಿರುವುದು ಈ ಸುಖ ದುಃಖ, ದೇವರನ್ನು ಮರೆಸ್ತಾ ಇದೆ. ಅವಾಗೆ ನಾವಿವಾಗ ಏನ್ ಮಾಡ್ತಾ ಇದ್ವಿ, ದೇವರ ವರಮಹಾಲಕ್ಷ್ಮಿ ಅನಂತ ಹಬ್ಬ ಅದು ಇದು ಅಂತ ಪೂಜೆಗಳು ಮಾಡಿ ಮಾಡಿ ದೇವರನ್ನ ಕೇಳಿಕೊಂಡದ್ದೇನು? ನಿನ್ನ ಸ್ಮರಣೆ ಕೊಡಯ್ಯ ಅಂತ ಕೇಳ್ಕೊಂಡಿಲ್ಲ, ಏನ್ ಕೇಳ್ಕೊಳ್ತಾ ಇದ್ವು, ಇನ್ನಷ್ಟು ಸುಖ ಕೊಡಯ್ಯ ಅಂತ ಕೇಳ್ಕೊಂತಾ ಇದ್ವು. ಆ ಸುಖ ಬಂದ್ರೆ ಇದ್ದ ಸುಖದಿಂದಲೇನೆ ದೇವರ ಮರೆದು ಹೋಗೋದಾಗ್ತಾ ಇದೆ, ಇನ್ನಷ್ಟು ಸುಖ ಬಂದ್ರೆ ದೇವರನ್ನ ಇನ್ನಷ್ಟು ಮರೆತು ಹೋಗುತ್ತೆ. ಹಾಗಾದ್ರೆ ಇನ್ನಷ್ಟು ಸುಖ ಅಂದ್ರೆ ಏನು? ನಮ್ಮ ಜೀವನ ಬದುಕೇ ದೇವರ ನೆನಪಾದರೆ ಅದನ್ನ ಕೊಲ್ಲುವ ವಿಷ ಸುಖ. ಆ ಸುಖ ಇನ್ನೆರಡು ಪ್ಯಾಕೆಟ್ ಕೊಡಯ್ಯ ಅಂತ ದೇವರನ್ನು ಕೇಳಿದಂತಾಯಿತು. ಇದು ಜ್ಞಾನಿಗಳಿಗೆ ಅಂದ್ರೆ ಇಂಟೆಲಿಜೆನ್ಸ್ಗೆ ಅರ್ಥ ಆಗುತ್ತೆ. ಅಯ್ಯೋ ರಾಮ, ನಾನಿಷ್ಟು ವ್ರತಗಳು ಉಪವಾಸಗಳು ಮಾಡಿ ದೇವರನ್ನ ಕೇಳಿದ್ದೇನು ಅಂದ್ರೆ ನಾವು ನಾಲ್ಕು ಪ್ಯಾಕೆಟ್ ವಿಷ ಕೊಡು ಅಂತ ಕೇಳಿದ ಆಯ್ತಯ್ಯ, ಬುದ್ಧಿರದ ಕೆಲಸ ಮಾಡ್ತಾ ಇದ್ದೇನೆ, ಇದನ್ನ ಕೇಳಬಾರದು ಅಂದ್ರೆ ಅವಾಗಿನ ದೇವರನ್ನು ಏನು ಕೇಳಬೇಕು? ಅಯ್ಯ ಈ ಕೊಟ್ಟ ಸುಖ ದುಃಖಗಳೇ ಸಾಕಯ್ಯ, ಆದರೆ ಈ ನಾನು ಬೇರೆ ಯಾವ ಸುಖ ಯಾವ ದುಃಖ ನಿನ್ನ ಬೇಡಲ್ಲ, ಆದರೆ ನೀ ಏನು ಕೊಡ್ತೀಯೋ ಕೊಡು ನನ್ನ ಪ್ರಾರಬ್ಧ ಕರ್ಮಾನುಸಾರ. ಆದರೆ ಆ ಸುಖ ದುಃಖ ಬಂದಾಗ ಅಪ್ಪಳಿಸಿ ಹಾಕಿದಾಗ ನಿನ್ನ ನೆನಪು ತೆಗೆದು ಬಿಡ್ತಾ ಇದೆಯಲ್ಲ, ಅದೊಂದು ಬಿಡಿಸಯ್ಯ, ದಯವಿಟ್ಟು ಏನು ಬೇಕಾದ್ರೂ ಸುಖ ದುಃಖ ಕೊಡು, ನನ್ನ ಜೀವನದ ಗುರಿ ನಿನ್ನ ನೆನೆಯೋದೆಂಬುದು ಚೆನ್ನಾಗಿ ಕೊಟ್ಟು ಬಿಡು. ಅವಾಗ ಏನು ಸುಖ ದುಃಖ ಬಂದರೂ ಕೂಡ ಅದನ್ನು ನೋವು ಗೊತ್ತಾಗಲ್ಲ, ಇನ್ನೊಂದು ಜೀವನದ ಗುರಿ ಪೂರ್ಣ ಆಗುತ್ತಯ್ಯ ಅಂತ ದೇವರಲ್ಲಿ ಒಟ್ಟಾರೆ. ನಾವು ಮಾಡುವ ವ್ರತ ಉದ್ಯಾಪನೆ ನಾನಾ ರೀತಿಯಾಗಿರ್ತಕ್ಕಂತಹ ವಾಯನದಾನ ಊಟ ಏನೇನು ಮಾಡ್ತೀವೋ ಅದರ ಗುರಿ ಎಲ್ಲಿ ಅಂದ್ರೆ ಭಕುತಿಯ ಬೇಡು ಕೊಂಡಾಡು. ಸ್ವಾಮಿ ನಾನು ಹೆಜ್ಜೆ ಹೆಜ್ಜೆಗೂ ನಿನ್ನ ಮರೆತು ಮರೆತು ಬರುತ್ತಾ ಇದ್ದೇನಯ್ಯ, ಬಂದ ಕೆಲಸವೇ ಮರೆತು ಹೋಗ್ತಾ ಇದ್ದೇನೆ, ಆದ್ದರಿಂದ ನಿನ್ನಲ್ಲಿ ಭಕ್ತಿ ಅಂದ್ರೆ ಇಷ್ಟು ಉಪಕಾರ ಮಾಡ್ತಾ ಇದೀಯ, ನಿನ್ನಲ್ಲಿ ಭಕ್ತಿ ನಿನ್ನನ್ನೇ ನೆನೆದು ನಾನು ಮೋಕ್ಷಕ್ಕೆ ಹೋಗ್ಬೇಕು, ಅದು ನೆನಪು, ಆದ್ದರಿಂದ ನಿನ್ನ ನೆನಪು ಸದಾ ಕೊಡು, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ನಿನ್ನ ನೆನಪು ಸದಾ ಸದಾ ನನಗೆ ಬರ್ತಾ ಇರಲಿ ಹರಿಯೇ, ಇದೇ ನಾನು ನಿನ್ನ ಕೇಳಿಕೊಳ್ಳುವುದು ಅಂತ ಜ್ಞಾನಿಗಳು ಕೇಳ್ತಾರೆ. ಆ ಜ್ಞಾನ ಯಾರಿಗೆ ಬಂದಿಲ್ಲ? ಅವರ ಜ್ಞಾನಿಗಳು ಅವರೇನ್ ಮಾಡ್ತಾರೆ, ಅಯ್ಯೋ ಇಷ್ಟು ದೇವರನ್ನ ಪೂಜಾ ಮಾಡಿ ವ್ರತ ಮಾಡಿ ನಾನಾ ರೀತಿಯಾಗಿರ್ತಕ್ಕಂಥ ಹೋಮಗಳು ಮಾಡಿ ಕೇಳೋದೇನು ಅಂದ್ರೆ ಇನ್ನೊಂದೆರಡು ಪ್ಯಾಕೆಟ್ ವಿಷ ಕೊಡು, ಇನ್ನೊಂದ್ ಮೂರು ಪ್ಯಾಕೆಟ್ ವಿಷ ಕೊಡು ಅಂತ ಕೇಳ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಅಷ್ಟವರು ಕೇಳಿಕೊಂಡಷ್ಟು ಮಾತ್ರ ದೇವರು ಕೊಡತಾರ? ಕೊಡೋದೇ ಇಲ್ಲ. ಯಾಕೆ ಕೊಡಲ್ಲಪ್ಪ ದೇವರು ಅಂದ್ರೆ, ದೇವರು ತಾಯಿಯಂತೆ, ತಂದೆ ತಾಯಿಗಳಿರ್ತಾರೆ, ಅವರ ಕಾಲಿಗೆ ಬಿದ್ದು ಮಗ ಅವರಿಗೆ ಬೇಕಾದ ಬಟ್ಟೆ ಎಲ್ಲ ಕೊಟ್ಟು ಪೂಜಾ ಮಾಡಿ ಅವರ ಕಾಲಿಗೆ ಬಿದ್ದು ನಂಗೊಂದು ನಾಲ್ಕು ಪ್ಯಾಕೆಟ್ ವಿಷ ಕೊಡಪ್ಪ ಅಂತ ಕೇಳಿದ್ರೆ ಯಾವ ತಂದೆ ತಾಯಿ ಕೊಡುತ್ತಾರೆ? ಅಯ್ಯೋ ಪಾಪ ಇಷ್ಟೊತ್ತು ಪೂಜಾ ಮಾಡಿದ ಎಲ್ಲ ಮಾಡಿದ ಅವನಿಗೊಂದು ನಾಲ್ಕು ಪ್ಯಾಕೆಟ್ ವಿಷ ಕೊಟ್ಟು ಬಿಡೋಣ ಅಂತ ಯಾವ ಅಪ್ಪ ಅಮ್ಮ ಕೊಡುತ್ತಾರೆ? ಕೊಡಲ್ಲ. ಅವನು ಎಷ್ಟು ಪೂಜಾ ಮಾಡಿದ್ರು ನಿನಗೆ ವಿಷ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮಗೆ ಜೀವನದ ಗುರಿಗೆ ವಿಷ ಯಾವುದು? ಈ ಸುಖ. ಅದನ್ನು ನಾವು ಬುದ್ಧಿ ಇಲ್ಲದೆ ಕೇಳಿದರೆ ದೇವರು ನಮಗ್ ಕೊಟ್ಟಾನೆ, ನಮ್ಮ ಹಿತ ಬಯಸುವ ದೇವ. ನಾವು ಪೂಜಾ ಮಾಡಿದಷ್ಟು ಮಾತ್ರಕ್ಕೆ ಜಾಗಂಟಿ ಬಾರಿಸಿದೆವು ಅಂತ ನಮಗೊಂದು ನಾಲ್ಕು ಪ್ಯಾಕೆಟ್ ವಿಷ ಕೊಡುತ್ತಾನೆ? ಕೊಡೋದಿಲ್ಲ. ಅದಕ್ಕೆ ಎಷ್ಟೇ ಪೂಜೆಗಳು ಮಾಡಿದ್ರು, ಏನು ಮಾಡಿದ್ರು, ಏನಂದ್ರೂ ಕೊಡತಾ ಇರಲ್ಲ. ಈ ಜೀವನಕ್ಕೆ ಆತ ಮೊದಲಿನಿಂದ ಎಷ್ಟು ಸೆಟ್ ಮಾಡಿದ್ದಾನೋ, ಈ ಜೀವನದಲ್ಲಿ, ಈ ಜನ್ಮದಲ್ಲಿ ಈ ಜೀವಗೆ ಎಷ್ಟು ಸುಖ ಬರಬೇಕೋ ಅಷ್ಟೇ ಫಿಕ್ಸ್, ಎಷ್ಟು ದುಃಖ ಬರಬೇಕೋ ಅಷ್ಟೇ ಫಿಕ್ಸ್. ಅದಕ್ಕಿಂತ ಜಾಸ್ತಿ ಕೊಡಲ್ಲ, ಅದಕ್ಕಿಂತ ಕಡಿಮೆ ಕೊಡಲ್ಲ. ಅದಕ್ಕೆ ದೇವರನ್ನ ಕೇಳಬೇಕಂತೆ, ಸ್ವಾಮಿ ನೀನು ಏನು ಕೊಟ್ಟಿದೀಯ ಅದು ಸಾಕಯ್ಯ, ಆದರೆ ನಿನ್ನ ನೆನಪು ಕೊಡು ಅಂತ ಕೇಳಬೇಕು. ಅದಿಲ್ಲದವರು ಏನು ಮಾಡುತ್ತಾರೆ ಅಂದರೆ ಸಮರವಹಿಸುವುದು ಅಂದ್ರೆ ದೇವರ ಕಡೆ ಹೋಗ್ಬೇಕು ಎಂಬ ಅವರ ಆಲೋಚನೆ ಇಲ್ಲವೇ ಇಲ್ಲ. ಈ ಜೀವನದಲ್ಲೇ ಸುಖ ಪಡಿಬೇಕು ಪಡಿಬೇಕು ಅಂತ ಏನಿದೆ ಅದಕ್ಕಾಗಿ ಒದ್ದಾಡ್ತಾ ಇರ್ತಾರೆ. ಆ ಒದ್ದಾಟ ಹೇಗಿರುತ್ತೆ ಅಂದ್ರೆ ಸುಖ ಪಡೀಲಿಕ್ಕಾಗಲ್ಲ, ಪ್ರಯತ್ನ ಬಿಡಲ್ಲ, ಯುದ್ಧಕ್ಕೆ ಸೂಜಿ ಹಿಡ್ಕೊಂಡು ಹೋದಂತ ಆಯ್ತಯ್ಯ ಅಂದ್ರು. ಅಂದ್ರೆ ಅವರು ಎಷ್ಟೇ ಒದ್ದಾಡಿದ್ರು 100 ವರ್ಷ ಅವರಿಗೆ ಬೇಕಾದ ಸುಖ ಸಿಗುವುದೇ ಇಲ್ಲ. ಹೇಗೆ ಅಂದದ ದೊಡ್ಡ ಗಿಡ, ಆ ಗಿಡದ ಕೊನೆಯ ಕೊಂಬೆಗೆ ಏನೋ ಬುತ್ತಿ ಕಟ್ಟಿದ್ದಾರೆ, ಆ ಬುತ್ತಿಗಾಗಿ ಗಿಡ್ಡ ಅದವ, ಬಹಳ ಗಿಡ್ಡಿದ್ದಾನೆ, ಇರೋದೇ ಗಿಡ್ಡು. ಅವನು ಎಷ್ಟು ಹಾರಿದರೆ ಮಾತ್ರ ಆ ಬುತ್ತಿ ಸಿಗಲಿಕ್ಕೆ ಸಾಧ್ಯ, ಆ ಹಣ್ಣು ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಥರ ಇಡೀ ಜೀವನ ಪ್ರಯತ್ನ ಮಾಡಿ 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 ಬಿದ್ದು ಕಾಲು ಮುರುಕೊಳ್ತಾನೆ ಅಷ್ಟೇ ಹೊರತು ಸಿಗೋದಿಲ್ಲ. ಹಾಗಾದರೆ ದೇವ ಈ ಜೀವನದಲ್ಲಿ ಎಷ್ಟಿರ್ತಾನೋ ಅದಲ್ಲದೆ ಹೆಚ್ಚಿಗೆ ದೇವರ ಪೂಜೆಗಳು ಮಾಡಿ 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 ಕೇಳಿಕೊಂಡವರಿಗೆ ಈ ಥರ ಗತಿಯಾಗುತ್ತೆ. ಸೂಜಿ ಕರದಲ್ಲಿ ಪಿಡಿದು ಕಾಣದೆ ಸಮರವ ನಾ ಜಯಿಸುವೆನು ಎಂಬ ನರನಂತೆ ಈ ಜಗತ್ತಿನೊಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣ ಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ. ಈ ಜಗತ್ತಿಗೆ ಪತಿಯಾಗಿರತಕ್ಕಂತಹ ಸ್ವಾಮಿ ನಮ್ಮ ಎಲ್ಲ ರೀತಿಯಾಗಿರತಕ್ಕಂತಹ ಎಲ್ಲರ ಶರೀರಗಳನ್ನ ಹೊತ್ತು ಅವರ ಸುತ್ತು ಇದ್ದು ನಮಗಾಗಿ 24 ಗಂಟೆ ದುಡಿಯುವಂತಹ ಏಕೈಕ ಸಚ್ಚೇತನ ಸ್ವಾಮಿ, ಅಂತಹ ಸ್ವಾಮಿಯ ಚರಣವನ್ನ ಭಕ್ತಿ ಜ್ಞಾನದಿಂದ ಪೂಜೆ ಮಾಡದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಅಂದ್ರು. ಆ ಕಾಮ್ಯ ಕರ್ಮ ಯಾಗಾದಿ ಕರ್ಮಗಳನ್ನು ಮಾಡಿಸಿ ಬಹಳ ಬಹಳ ಬಳಲ್ತಾ ಇರ್ತಾರೆ ಅಂದ್ರು. ಯಾಕೆ ಅಂದ್ರೆ ಒಂದು ಪವಮಾನ ಹೋಮದಿಂದ ಹೋಗುವಷ್ಟು ಪಾಪ ಇದೆ ಅಂದ್ರೆ ಪವಮಾನ ಹೋಮ ಆದ ಮೇಲೆ ಅವರಿಗೆ ಅಶ್ವಮೇಧ ಯಾಗ ಮಾಡಬೇಕಾದಷ್ಟು ಪಾಪ ಬರುತ್ತೆ. ಯಾಕೆ ಎಲ್ಲಾ ತಪ್ಪು ಎಲ್ಲಾ ರೀತಿ ಮಾಡ್ತಾರೆ. ಅದರಿಂದ ಇನ್ನ ಮುಂದೆ ಹೇಳ್ತಾರೆ, ಶಕಟ ಭಂಜನ ಸಕಲ ಜೀವರ ನಿಕಟ ಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದ ಸಕಲ ಕರ್ಮವ ಮಾಡಿ ಮಾಡಿಸುತ್ತ ಅಕುಟಿಲಾತ್ಮಕ ಭಗುತ ಜನರಿಗೆ ಸುಖದ ನೆನೆಸುವ ಸರ್ವ ಕಾಲದಿ ಅಕಟಕಟ ಈತನ ಮಹಾಮಹಿಮೆಗಳಿಗೆ ನೆಂಬೆ. ಶಕಟ ಭಂಜನ, ಶಕಟ ನಾಮಕ ದೈತ್ಯನ ಸಂಹಾರ ಮಾಡಿದ ಭಗವಂತ ಅಂದ್ರು. ಶಕಟ ಭಂಜನ ಅಂದ್ರೆ ಹೇಳ್ತಾರೆ ಈ ಶಕಟಾಸುರನ ಸಂಹಾರ ಮಾಡಿದ ಭಗವಂತ. ಈ ಶಕಟಾಸುರ ಯಾರೋ ಅಲ್ಲ, ಕೃಷ್ಣ ಯಮುನಾ ತಟದಲ್ಲಿ ಯಶೋಧಾದೇವಿ ಎಲ್ಲರೂ ಹೋದರು. ಅಲ್ಲಿಗೆ ಹೋದಾಗ ಒಳ್ಳೆ ಉತ್ಸವ ಆಗ್ತಿತ್ತು, ದೇವರನ್ನ ಕರ್ಕೊಂಡು ಹೋಗಿದ್ದಾರೆ ಕೃಷ್ಣನನ್ನ ಚಿಕ್ಕ ಮಗು. ಆ ಬಂಡಿ ಮೇಲೆಲ್ಲ ಹಾಲು ಮೊಸರು ಗಡಿಗೆಗಳು ಎಲ್ಲ ಇವೆ. ಕೃಷ್ಣನ ಮಲಗಿಸಿ ಉತ್ಸವ ಮಾಡಿ ದೇವರ ಪೂಜಾರಿಗಳು ಮಾಡ್ಲಿಕ್ಕೆ ಹೋಗ್ಬೇಕು. ಎಲ್ಲಿ ಮಲಗಿಸೋಣ, ಮೇಲೆ ಮಲಗಿಸೋಣ ಅಂದ್ರೆ ಹಾಲು ಮೊಸರು ಗಡಿಗೆಗಳೆಲ್ಲ ಕಳೆಗಿಡಬೇಕು. ಒಂದು ವೇಳೆ ಉರುಳಿದರೆ ಒಡೆದರೆ ಎಲ್ಲ ಪದಾರ್ಥ ವ್ಯರ್ಥ ಆಗುತ್ತೆ, ಅದಕ್ಕೇನು ಮಾಡಬೇಕು? ಆ ಎಲ್ಲ ಹಾಗೆ ಇರಲಿ, ಕೃಷ್ಣನ ಬೇಕಾದ ಕಳಗ ಹಾಕ್ಬಿಡೋಣ ಅಂತ ಹೇಳಿ ಕಳೆಗೆ ಹುಲ್ಲು ಹಾಕಿ ಬಂಡಿ ಕಳೆಗೆ ಕೃಷ್ಣನ ಮಲಗಿಸಿದ್ರು. ಆದರೆ ಹೇಳ್ತಾರೆ, ನನಕ್ಕಿಂತ ನಿಮಗೆ ಪದಾರ್ಥ ಜಾಸ್ತಿ ಆಯಿತ ಅಂತ ಕಾಲಿಲಿ ಒದ್ದ ಅಂದ್ರು. ಆ ಶಕಟಾಸುರ ಬಂಡಿಯಲ್ಲಿ ಸೇರ್ಕೊಂಡಿದ್ದ. ಆ ಶಕಟಾಸುರನೇ ಸತ್ತು ಹೋದ, ಆ ಹೋದವ ಮತ್ತು ನಮ್ಮಲ್ಲಿ ಬದುಕಿ ಬಂದ. ಈ ಶಕಟ ಯಾವುದು? ಈ ಶರೀರವೆಂಬ ಶಕಟದಲ್ಲಿ ಬಂಡಿಯಲ್ಲಿ ಅಸುರ ಸೇರಿಕೊಂಡಿದ್ದಾನೆ. ಶಕಟ ಅಸುರ ಏನು ಕೊಡುತ್ತಾನೆ? ದೇವರಕ್ಕಿಂತ ಪದಾರ್ಥವೇ ಜಾಸ್ತಿ ಎಂಬ ಅಭಿಮಾನ ಕೊಟ್ಟಿರ್ತಾನೆ. ಅವನನ್ನ ಒದಿಬೇಕು ನಮ್ಮ ಸ್ವಾಮಿ. ಅವ ಒದ್ರೆ ಹೊರತು ಅವನು ಸಾಯಲ್ಲ, ಅವನು ಸತ್ತರೆ ಹೊರತು ನಮಗೆ ಪದಾರ್ಥಗಳ ಮೇಲೆ ವ್ಯಾಮೋಹ ಬಿಡಲ್ಲ. ಪದಾರ್ಥವೇ ದೇವರಿಗಿಂತ ಜಾಸ್ತಿ ಆಗಿ ಕೂತಿರುತ್ತೆ. ಅದನ್ನ ಹೇಳ್ತಾರೆ, ಅಂಥ ಭಗವಂತನ ಚಿಂತನೆ ಮಾಡಿ ಅಂದ್ರು. ಶಕಟ ಭಂಜನ ಸಕಲ ಜೀವರ ನಿಕಟ ಗನು ತಾನಾಗಿ, ನಿಕಟ ಅಂದ್ರೆ ಸಮೀಪ, ನಿಕಟ ಗ ಅಂದ್ರೆ ಒಳ್ಳೆ ನಮ್ಮ ಸುತ್ತು ತಾನೇ ಇದ್ದುಕೊಂಡು, ಎಷ್ಟು ತಾನೆ ಅಂದ್ರೆ ಎಷ್ಟು ಹತ್ತಿರ ಬರ್ತಾನೆ ಅಂದ್ರೆ ನಮ್ಮ ಒಳಗೆ ನಮ್ಮ ಹೊರಗೆ ಎಲ್ಲಾ ರೀತಿಯಲ್ಲಿ ಅವನೇ ಇರ್ತಾನೆ. ನಿಕಟ ಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ. ಮನೆಯಲ್ಲಿ ಗಡಿಯಾರ ಇರುತ್ತೆ, ಆ ಗಡಿಯಾರ ನೋಡಿದಾಗ ತಿರುಗ್ತಾ ಇರುತ್ತೆ. ನಾವು ನೋಡಿಲ್ಲ, ಒಳಗೆ ಕೂತ್ಕೊಂಡು ತಿರುಗೋದು ಬಿಡೋದಿಲ್ಲ, ತಾನು ತಿರುಗ್ತಾನೆ ಇರುತ್ತೆ. ನಾವು ಬಂದು ನೋಡಿ ಅದನ್ನ ನೋಡಿ ಬಹಳ ಚೆನ್ನಾಗಿದೆ ಅಂತ ಒರೆಸಿದ್ರೆ ಅದೇನು ಸ್ವಲ್ಪ ಜಾಸ್ತಿ ತಿರುಗಲ್ಲ, ಅಷ್ಟೇ ತಿರುಗ್ತಾ ಇರುತ್ತೆ. ನಾವು ನೋಡಿದ್ರು ನೋಡದಿದ್ರು ಒಂದೇ ತರ ಹೇಗೆ ತಿರುಗ್ತಾ ಇರುತ್ತೋ ಅದೇ ತರ ಸ್ವಾಮಿ ಹೇಗೆ ಮಾಡ್ತಾನೆ ಅಂದ್ರೆ ಪ್ರಕಟನಾಗದೆ. ನಾವು ಏನಂದ್ರೂ ತನ್ನ ಪಾಡಿಗೆ ತಾನು ನಮ್ಮನ್ನ ಉದ್ಧಾರ ಮಾಡಬೇಕು ಎಂಬ ಕಾರ್ಯ ಮಾಡಿಕೊಳ್ತಾ ಹೋಗ್ತಾನೇ ಇರ್ತಾನೆ. ಆದರೆ ಆ ಮಾಡೋ ಕೆಲಸ ತಾನು ನಮಗೆ ಎಂದೂ ತೋರಿಸುವುದಿಲ್ಲ. ಅದನ್ನು ಹೇಳ್ತಾರೆ, ಕನಸಿನಾದರೂ ತನ್ನ ಪಾದದ ನೆನವ ನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದು. ಭಗವಂತ ನಮ್ಮೊಳಗೆ ಇರ್ತಾನೆ, ಎಲ್ಲಾ ಕೆಲಸ ನಮಗೆ ಆಗಿ ಮಾಡ್ತಾ ಇರ್ತಾನೆ, ನಮ್ಮ ಸೇವಾವನ್ನು ಮಾಡ್ತಾನಯ್ಯ. ಎಲ್ಲ ಶರೀರ ಇದ್ದಲ್ಲಿದ್ದು ಶರೀರ ರೂಪದಲ್ಲಿ ತಾನೇ ಆಕಾರ ಧಾರಣೆ ಮಾಡಿ ಶರೀರ ಹೊತ್ತುಕೊಂಡು ತಿರುಗ್ತಾ ಕೈಯಲ್ಲಿ ಕೈಯಿಟ್ಟು ಮುಖದಲ್ಲಿ ಮುಖವಿಟ್ಟು ಊಟ ಮಾಡಿಸಿ ನಮ್ಮನ್ನ 24 ಗಂಟೆ ತಾಯಿಗಿಂತ ಜಾಸ್ತಿಯಾಗಿ ನೋಡಿಕೊಳ್ಳುವ ಸ್ವಾಮಿ ಇವನೊಬ್ಬನೇ. ಅದು ಕಾರಣ ಇವನು ಇಷ್ಟು ಕೆಲಸ ಮಾಡುತ್ತಾ ಇದ್ರು. ಎಂದಾದ್ರೂ ನಮ್ಮ ಕನಸಲ್ಲಿ ಕಾಣಿಸಿ, ನೋಡಪ್ಪ ಇಷ್ಟು ಕೆಲಸ ಮಾಡ್ತಾ ಇದ್ದ ನೋಡು, ನೀನು ನಮ್ಮನ್ನ ಸ್ಮರಣೆ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ನ, ಸರ್ವಥಾ ಇಲ್ಲ. ಅದೇ ನಾವಾದ್ರೆ ಯಾರಾದರೂ ನಾವು ಚೂರು ಉಪಕಾರ ಮಾಡಿದ್ರೆ ಅವರು ಆವಾಗ ಮಾತ್ರ ಅಲ್ಲ, ಕಂಡಾಗೆಲ್ಲ ಮುಖ ಎತ್ತಿ ನಗ್ತಾ ಇರಬೇಕು, ವಿಶ್ ಮಾಡ್ತಾ ಇರಬೇಕು. ಇಲ್ಲಾಂಗಿದ್ರೆ ನೋಡ್ರಿ ನಾವು ಮಾಡಿದ್ದೆಲ್ಲ ಮರ್ತೋದ್ರು, ಎಷ್ಟು ಕೃತಜ್ಞರು ಅಂತ ಹೇಳ್ತೀವಿ. ಮತ್ತೆ ಸ್ವಾಮಿ ಇಷ್ಟು ಮಾಡ್ತಾ ಇದ್ರು ಅವನ ನೆನಪು ಇಲ್ಲ. ಸರಿಯಪ್ಪ, ಪುರಾಣದಲ್ಲಿ ಹೇಳಿದ್ರು, ಕೇಳಿದಾಗ ಮಾತ್ರ ನೆನಪು, ನಂತರ ದೇವರು ಯಾರು ನಾವು ಯಾರು, ನಮ್ಮ ಪಾಡಿನೂ ಹೋಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಲೋಕಕ್ಕೆ ಪ್ರಕಟನ ಆಗದೆ ನಾವು ಅಡ್ಡ ಬಿದ್ರೂ ಅದು ಏನು ಇದು ಮಾಡಿಕೊಳ್ಳಲ್ಲ, ನಾವು ಅದರ ಮುಖ ನೋಡದಿದ್ರೂ ಕೂಡ ಏನು ಚಿಂತೆ ಮಾಡದೆ ನಮ್ಮೆಲ್ಲ ಕಾರ್ಯ ಮಾಡುತ್ತಾ ನಾವು ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಇಂಥ ಸ್ವಾಮಿ. ಸಕಲ ಕರ್ಮವ ಮಾಡಿ ಮಾಡಿಸುತ್ತ ನಮ್ಮಿಂದ ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನಂತೆ. ಹೇಗೆ ಮಾಡಿ ಮಾಡಿಸೋದು ಅಂದ್ರೆ, ತಾಯಿ ಇರ್ತಾಳೆ, ಚಿಕ್ಕ ಹೆಣ್ಣು ಮಕ್ಕಳು ಇರ್ತಾರೆ ಮನೆಯಲ್ಲಿ, ಕಸ ಬಳಿಯೋದು ಬರಲ್ಲ. ಅದಕ್ಕೇನ್ ಮಾಡ್ತಾಳೆ ಅಂದ್ರೆ, ಒಂದು ಕಸ ಪರಕೆ ತಗೊಳ್ತಾಳೆ, ತಾನು ಬಳಿತಾಳೆ, ಆ ಮಗುವನ್ನು ನೋಡು ಅಂತ ಹೇಳ್ತಾಳೆ. ಇನ್ನೊಂದು ಪರಕೆಯಲ್ಲಿ ಇರುತ್ತೆ, ಅದನ್ನು ತಗೊಂಡು ನೀನು ಬಳಿ ಅಂತ ಹೇಳ್ತಾಳೆ. ಇದನ್ನ ನೋಡಿ ಅದು ಬಳಿತಾ ಹೋಗುತ್ತೆ. ಹಾಗಾ ಅಂದ್ರೆ ಹಾಗಲ್ಲ ಅಂದ್ರು, ಇನ್ಹೇಗೆ ಮಾಡಿ ಮಾಡಿಸುತ್ತಾ ಅಂಬುದಕ್ಕೆ ದೃಷ್ಟಾಂತ ಎಕ್ಸಾಂಪಲ್ ಯಾವುದು ಅಂದ್ರೆ, ಹೇಳ್ತಾರೆ ತಂದೆ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದಂತೆ. ಬೋರ್ಡ್ ಹಾಕಿದ್ದೇನೋ ಮಗನ ಅಕ್ಷರಾಭ್ಯಾಸ ಅಂತ, ಆ ಮಗನಿಗೇನೋ ಅಕ್ಷರ ಅಂದ್ರೆ ಗೊತ್ತಿಲ್ಲ, ಅಭ್ಯಾಸ ಅಂದ್ರೆ ಗೊತ್ತಿಲ್ಲ. ಆ ಹಲಿಗೆ ಹಿಡಿದು ಬಳಪದಿಂದ ಬರೀಬೇಕು. ಹಲಿಗೆನ ನೋಡಿದವನೇ ಅಲ್ಲ ಜನ್ಮದಲ್ಲಿ, ಬಳಪವನ್ನು ನೋಡಿದವನಲ್ಲ. ಆ ಮಗುವೇನೋ ಆಡ್ತಾ ಕೂತಿರುತ್ತೆ, ಅಪ್ಪ ತೊಡೆ ಮೇಲೆ ಆ ಮಗುವನ್ನು ಕೂಡಿಸಿಕೊಂಡು ಹಲಿಗೆ ತಾನೇ ಹಿಡ್ಕೊಂಡು ಬಳಪ ಮಗನ ಕೈಲಿ ಕೊಡುತ್ತಾನೆ. ಆ ಮಗ ನೋಡಿದನ್ನ ಬಳಪ ಬಿಟ್ಬಿಡ್ತಾ ಇರ್ತಾನೆ. ಹಿಡ್ಕೋಬೇಕು ಎಂಬುದು ಗೊತ್ತಿಲ್ಲ, ಯಾಕೆ ಹಿಡಿಬೇಕು ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ಅಕ್ಷರಗಳು ಮೊದಲೇ ಗೊತ್ತಿಲ್ಲ, ಬೆರಿಬೇಕೆಂಬುದು ಮೊದಲು ಗೊತ್ತಿಲ್ಲ. ಅಂತ ಕಾಲಕ್ಕೆ ಅವನ ಎರಡು ಬೆರಳುಗಳ ಮಧ್ಯದಲ್ಲಿ ಈ ಬಳಪ ಇಟ್ಟು ಆ ಎರಡು ಬೆರಳುಗಳನ್ನ ಹಿಡಿಯುವಂತೆ ತನ್ನ ಎರಡು ಬೆರಳುಗಳಿಂದ ಹಿಡಿತಾನೆ ನೋಡಿ. ತನ್ನ ಎರಡು ಬೆರಳುಗಳಿಂದ ಮಗುವಿನ ಎರಡು ಬೆರಳು ಹಿಡಿದು ತನ್ನ ಕೈಯಿಂದ ಅವನ ಕೈ, ತನ್ನ ಎರಡು ಬೆರಳುಗಳಿಂದ ಮಗುವಿನ ಎರಡು ಬೆರಳು ಹಿಡಿದು ಅವನ ಎರಡು ಬೆರಳುಗಳ ಮೂಲಕ ಬಳಪ ಹಿಡಿತಾನೆ. ಯದ್ಯಪಿ ಹಿಡಿದದ್ದು ಯಾರು, ಅಪ್ಪನೇ ಬಳಪ ಹಿಡಿದದ್ದು. ಆದರೆ ಆ ಅಪ್ಪನ ಎರಡು ಬೆರಳುಗಳ ಮಧ್ಯದಲ್ಲಿ ಮಗನ ಎರಡು ಬೆರಳುಗಳು ಬಂತು, ಆ ಮಗನ ಎರಡು ಬೆರಳುಗಳ ಮಧ್ಯೆ ಬಳಕ ಬಂತು. ಒಟ್ಟಾರೆ ಯಾರು ಹಿಡಿದದ್ದಾಯಿತು ಅಂದ್ರೆ, ನೋಡ್ಲಿಕ್ಕೆ ಅಪ್ಪ ಹಿಡಿದ ಆದರೆ ಮಗನೂ ಹಿಡಿದ ಅಂತಾಯಿತು. ಈಗ ಬರೆಯುತ್ತಾನೆ, ಬರದದ್ದ್ಯಾರು, ಅಪ್ಪನೇ. ಮಗನಿಗೆ ಬರೆಯೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅಪ್ಪನ ನಾನದು ಅಕ್ಷರಾಭ್ಯಾಸ ಅಂತ ಯಾರು ಕರೆಯಲ್ಲ, ಮಗನದ್ದೇ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಪ್ಪ ಮಾತ್ರ ಬರೆದಿದ್ರೆ ಅದು ಅಪ್ಪನ ಅಕ್ಷರಾಭ್ಯಾಸ ಆಗ್ತಿತ್ತು. ಅಪ್ಪನ ಕೈಯಲ್ಲಿ ಮಗುವಿನ ಕೈ ಕೂಡ ಸೇರಿದೆಯಲ್ಲ. ಅಪ್ಪ ತಾನು ಬರೀತಾ ಮಗುವಿನಿಂದ ಬರೆಸೋದು ಅಂದ್ರೆ ಇದು, ತಾನು ಹಿಡಿದು ಆ ಕೈಯನ್ನ ಹಾಗೆ ಕದಲಿಸ್ತಾ ಬರೆಸ್ತಾನಲ್ಲ, ಇದನ್ನ ಮಾಡಿ ಮಾಡಿಸುವ ಎಂಬುದನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ಕೈ ಕಾಲು ಹೇಗೆ ಅಪ್ಪ ಮಗುವಿನ ಕೈ ಹಿಡಿತಾನೋ, ಹಿಡಿದು ತಾನು ಬರೆದು ಆ ಒಳಗಿರೋ ಕೈ ತನ್ನ ಹಿಂದೆ ಬರುವಂತೆ ಮಾಡಿಕೊಳ್ತಾ ಅದು ಬರೀತು ಅಂತ ಹೇಳಿಸ್ತಾನೋ, ಅದೇ ರೀತಿಯಲ್ಲಿ ಭಗವಂತ ನಮ್ಮ ಸಕಲೇಂದ್ರಿಯಗಳಲ್ಲಿ ದೇಹದಲ್ಲಿ ತನ್ನ ರೂಪ ಇಟ್ಟು ತಾನೇ ತನ್ನ ಕೈ ಕದಲಿಸುವುದರ ಮೂಲಕ ನಮ್ಮ ಕೈ ಕದಲಿಸ್ತಾನೆ. ಅದನ್ನ ಮಾಡಿ ಮಾಡಿಸುತ್ತಾ ಅಂದ್ರು. ಈ ರೀತಿಯಲ್ಲಿ ಶಕಟ ಭಂಜನ ಸಕಲ ಜೀವರ ನಿಕಟವನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ, ಸಕಲ ಕರ್ಮ ಅಂದ್ರೆ ಪುಣ್ಯ ಪಾಪ, ಸಕಲ ಕರ್ಮಗಳ ಮಾಡಿ ಮಾಡಿಸುತ್ತಾ. ಎರಡು ರೀತಿ ಅಂದ್ರೆ, ಮಾಡಿ ಅಂದ್ರೆ ತಾನು ಮಾಡಿ, ಮಾಡಿಸುತ್ತಾ ಅಂದ್ರೆ ದೇವತೆಗಳ ಮೂಲಕ ನಮ್ಮಿಂದ ಮಾಡಿಸುತ್ತಾ. ಇಲ್ಲಿ ಸ್ವಲ್ಪ ಅರ್ಥ ಆಗ್ಬೇಕು, ಮಾಡಿ ಮಾಡಿಸುತ್ತಾ ಎಂಬುದನ್ನ ಚೆನ್ನಾಗಿ ತಿಳಿಯಬೇಕು. ಹೇಗೆ ಅಂದರೆ, ಈ ಜೀವ ಈ ಸ್ಥೂಲ ಶರೀರದಲ್ಲಿ ಅಷ್ಟದಲ ಕಮಲದಲ್ಲಿ ಕೂತಿರುತ್ತಾನೆ. ಅಷ್ಟದಲ ಕಮಲದಲ್ಲಿ ಮೂಲೇಶ ನಾಮಕ ಭಗವಂತ, ಮೂಲೇಶ ನಾಮಕ ಭಗವಂತನ ಪಾದ ಮೂಲದ ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಇರ್ತಾನೆ ಅಂತ ಹೇಳ್ತಾನೆ. ಎಷ್ಟಿರ್ತಾನೆ? ಕುದುರೆ ಬಾಲದ ಕೊನೆಯ ಕೂದಲು ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದೋ ಅನಿತಿಹು ಜೀವ ಪರಮಾಣು ಅಂದರು. ಆ ರೀತಿಯಾಗಿರತಕ್ಕಂತಹ ಪರಮಾಣುವಾದ ಜೀವ ಅಲ್ಲಿದ್ದುಕೊಂಡು ಇಷ್ಟು ದೊಡ್ಡ ಶರೀರ ಕದಲಿಸೋದು ಹೇಗೆ ಅಂದರೆ, ಆ ಜೀವನ ವಿಶೇಷವಾದ ಸ್ವರೂಪ ಅಲ್ಲೇ ಇದ್ರೂ ಅವನ ಪ್ರಕಾಶ ಮಾತ್ರ ಸುತ್ತು ಪ್ರಕಾಶ ಇಡೀ ಶರೀರದಲ್ಲಿ ಹರಡುವಂತೆ ದೇವ ಮಾಡುತ್ತಾನೆ. ಮಾಡಿ ಆ ಪ್ರಕಾಶದೊಳಗೆ ಒಬ್ಬ ದೇವತೆಯನ್ನ ಕೂಡಿಸ್ತಾನೆ. ಯಾರದು? ಪುಷ್ಕರ. ಪುಷ್ಕರ ಹೇಗೆ ಕೊಡ್ತಾನೆ ಅಂದರೆ, ಈ ಬಾಳೆದಂಡನ್ನ ಕತ್ತರಿಸಿದರೆ ಒಳಗೆ ಹೇಗೆ ಗುಂಡು ಗುಂಡಾಗಿ ರಿಂಗ್ ರಿಂಗ್ ಆಗಿ ಕಾಣುತ್ತೆ, ಅದೇ ತರ ಒಂದು ವೇಳೆ ನಮ್ಮನ್ನು ಅರ್ಧ ಸೀಳಿದರೆ ಅಂದ್ರೆ ಬ್ರೆಡ್ ಸ್ಲೈಸ್ ಕಟ್ ಮಾಡಿದಂತೆ ಕಟ್ ಮಾಡಿದರೆ ಒಳಗೆ ನೀವು ಮಾಡ್ತಿರಲ್ಲ, ಬ್ರೆಡ್ ಸ್ಲೈಸ್ ಕಟ್ ಮಾಡಿ ಅದರೊಳಗೆ ಪಲ್ಯ ತುಂಬುತ್ತೀರಲ್ಲ, ಅದೇ ತರ ನಮ್ಮನ್ನು ಅರ್ಧ ಸೀಳಿ ಒಳಗೆ ಏನಾದ್ರೂ ತುಂಬಿದ್ರೆ ಆ ಜಾಗದಲ್ಲಿ ಪುಷ್ಕರ ಎಂಬ ದೇವತೆ ಬಂದ್ರೆ ಇಡೀ ನಮ್ಮ ಇಡೀ ಆ ತೇಜೋಮಯ ಪ್ರಕಾಶಮಯ ಜೀವನ ಒಳಗೆ ಪುಷ್ಕರನನ್ನು ತುಂಬುತ್ತಾರೆ. ಆ ಪುಷ್ಕರ ಹೇಗಿರ್ತಾನೆ ಅಂದ್ರೆ, ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಇಡೀ ಬ್ರೆಡ್ ಸ್ಲೈಡ್ ಕಟ್ ಮಾಡಿ ಟೋಟಲ್ ಎಲ್ಲ ಜಾಮ್ ಹಚ್ಚುತ್ತಿರಲ್ಲ, ಅದೇ ತರ ನಮ್ಮ ಇಡೀ ಶರೀರದಲ್ಲಿ ತುಂಬಿಬಿಡ್ತಾನೆ. ಆದ ಮೇಲೆ ಆ ಪುಷ್ಕರನೊಳಗೆ ಆತನನ್ನು ಕೂಡ ಸರಿಯಾಗಿ ಅರ್ಧ ಅಂದ್ರೆ ಒಳಗೆ ಸೀಳಿದರೆ ಹೇಗೆ ತುಂಬಬೇಕು ಪಲ್ಯ ನಾವು, ಅದೇ ತರ ನಮ್ಮೊಳಗೆ ಪುಷ್ಕರ ಹೇಗಿದ್ದಾರೋ ಆ ದೇವತಾ, ಅವರೊಳಗೆ ಶನೇಶ್ಚರ, ಅವರೊಳಗೆ ಬುಧ, ಅವರೊಳಗೆ ಸ್ವಾಹ, ಹಾಗೆ 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 ಎಲ್ಲಾ ದೇವತೆಗಳು ಅದರಲ್ಲಿ ತುಂಬಿ ಬಿಡುತ್ತಾರೆ. ಎಷ್ಟರವರಿಗೆ? ಲಕ್ಷ್ಮೀದೇವಿ ಪರ್ಯಂತ ಒಬ್ಬರಲ್ಲೊಬ್ಬರು ಒಬ್ಬರಲ್ಲೊಬ್ಬರು ಪುಷ್ಕರ ಶನೇಶ್ಚರ ಮೊದಲಾದ ಲಕ್ಷ್ಮೀದೇವಿ ಪರ್ಯಂತ ಒಬ್ಬರಲ್ಲೊಬ್ಬರು ಕೈ, ಅವು ಎಲ್ಲರೂ ಕೂಡ ಹೇಗೆ ನಿಂತಿರ್ತಾರೆ? ತಮಗಿಂತ ಚಿಕ್ಕವರ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಎಲ್ಲ ವ್ಯಾಪ್ತರಾಗಿ ನಿಂತಿರ್ತಾರೆ. ಕೊನೆಗೆ ಸ್ವಾಮಿ ನಿಲ್ತಾನೆ. ಒಟ್ಟಾರೆ ಒಳಗಡೆ ನಿಂತ ಸ್ವಾಮಿ ತನ್ನ ಕೈಯನ್ನ ಎತ್ತಿದರೆ ಲಕ್ಷ್ಮೀದೇವಿ ಕೈ ಏಳುತ್ತೆ, ಅಲ್ಲಿ ಪ್ರಾಣ ಬ್ರಹ್ಮಾದಿಗಳ ಕೈ ಏಳುತ್ತೆ, ನಂತರ ಮಿಕ್ಕ ದೇವತೆಗಳ ಕೈ ವರೂಸೆಯಾಗಿ ಯಾರ್ಯಾರು ಪೊರೆ ಪೊರೆ ಪೊರೆಯಾಗಿ ಕೈ ಏಳವೆ ಎಲ್ಲರ ಕೈ ಎದ್ದು ಕೊನೆಗೆ ನಮ್ಮ ಕೈ ಎದ್ದು ಅಂದ್ರೆ ಪ್ರಕಾಶಮಯವಾದ ಜೀವನ ಕೈ ಎದ್ದು ನಂತರ ಈ ಸ್ಥೂಲ ಕೈ ಏಳುತ್ತೆ. ಹಾಗೆ ಕಾಲು ಮೊದಲಾದ ಎಲ್ಲ ಕಣ್ಣಿನ ರೆಪ್ಪೆ ಬಡಿತ ಮಲಮೂತ್ರ ವಿಸರ್ಜನೆ ಪ್ರತಿಯೊಂದು ಚೆರೆಯ ಆ ರೀತಿಯಾಗಿ ಭಗವಂತ ಮಾಡಿಸ್ತಾನೆ. ಇದನ್ನ ಮಾಡಿ ಮಾಡಿಸುತ್ತಾ ಅಂದ್ರು. ಈಗ ಅರ್ಥ ಆಯ್ತು, ಅವ ಕೈ ಕದಲಿಸಿದರೆ ಇವರ ಮೂಲಕ ಉಂಟು, ಇಲ್ಲದಿದ್ರೆ ಇಲ್ಲ ಅಂದ್ರು. ಅದರಲ್ಲೂ ಕೂಡ ಪುಣ್ಯಕರ್ಮಗಳನ್ನ ಡೈರೆಕ್ಟ್ ಆಗಿ ದೇವತೆಗಳ ಮೂಲಕ ಮಾಡಿಸ್ತಾನೆ, ಪಾಪಕರ್ಮಗಳನ್ನು ಮಾತ್ರ ದೈತ್ಯರನ್ನಿಟ್ಟು ಎಲ್ಲಾ ಕಡೆ ಎಲ್ಲೆಲ್ಲಿ ದೇವತೆಗಳಿರ್ತಾರೋ ಸೆಕೆಂಡ್ ಕಂಪಾರ್ಟ್ಮೆಂಟ್ ಅವರಿಗೂ ಕೊಟ್ಟಿರ್ತಾನೆ. ಯಾರಿಗೆ? ದೈತ್ಯರಿಗೆ. ಆತಿಥ್ಯರಲ್ಲಿ ದೇವತೆಗಳೇ ಇನ್ನೊಂದು ರೂಪ ಇಟ್ಟಿರ್ತಾನೆ. ಆ ದೈತ್ಯರಲ್ಲೂ ಪ್ರೇರಕರು ದೇವತೆಗಳೇ. ತಾನೇ ದೇವತೆಗಳಿಗೆ ಪ್ರೇರಣೆ ಮಾಡಿ, ದೇವತೆಗಳ ಮೂಲಕ ದೈತ್ಯರಿಗೆ ಪ್ರೇರಣೆ ಮಾಡಿ, ಆ ದೈತ್ಯರ ಮೂಲಕ ನಮಗೆ ಪ್ರೇರಣೆ ಮಾಡಿ, ಆ ದೈತ್ಯರು ಕೂಡ ಹೇಗೆ ತಂದೆ ಅಕ್ಷರಾಭ್ಯಾಸ ಮಾಡಿಸಿದಂತೆ ನಮ್ಮ ಕೈಯಲ್ಲಿ ಕೈ ಇಟ್ಟು ಅಂದ್ರೆ ಹಿಡ್ಕೊಂಡು ಕೆಟ್ಟ ಕೆಲಸ ಮಾಡಿಸಿಬಿಡ್ತಾರೆ. ಒಟ್ಟಾರೆ ಪುಣ್ಯ ಪಾಪದ ಕೆಲಸಗಳನ್ನ ಸ್ವಾಮಿ ದೇವ ದೈತ್ಯರ ಮೂಲಕ ಮಾಡಿ ಮಾಡಿಸುತ್ತಾ. ಯಾಕಪ್ಪ ಹೀಗ್ ಮಾಡಿಸ್ತಾನೆ? ನಮ್ಮ ಹಿಂದಿನ ಕರ್ಮಾನುಸಾರವೇ. ಯಾಕಪ್ಪ ಹೀಗ್ ಮಾಡಿಸ್ತಾನೆ ಹಿಂದಿನ ಕರ್ಮಾನುಸಾರ ಅಂದ್ರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಇದನ್ನು ಹೇಳ್ತಾ ಇದ್ದಾರೆ. ಮಾಡಿ ಮಾಡಿಸುತ್ತಾ ಆ ಕುಟೀಲಾತ್ಮಕ ಇಷ್ಟು ಮಾಡಿಸ್ತಾ ಇದ್ರು ಕೂಡ ಅಯ್ಯೋ ದೇವ್ರು ಏನ್ ಮಾಡಿಸ್ತಾನ ಏನೋಪ್ಪ, ನಾನು ಒಂದೇ ಗೊಳೆ ಕುಂತ ಇದ್ದಾನೆ ಆ ದೇವ್ರು ಏನೋ ಏನೋ ನನಗೆಲ್ಲ ಕಷ್ಟ ಕೊಟ್ಟ ಅಂತ ದೇವ್ರನ್ನ ಬೈಕೋಬೇಡಿ. ಆತನಿಗೆ ಕುಟಿಲತನ ಇಲ್ಲ. ಇವನ್ನ ಸಾಯಿಸಬೇಕು, ಅವನು ಚೆನ್ನಾಗಿಡಬೇಕು ಅಂತ ಇಂತ ಯಾವುದು ಇಲ್ಲ. ಎಲ್ಲರನ್ನೂ ಒಂದೇ ರೀತಿ ನೋಡುವವನೇ ಈ ದೇವ. ಕುಟಿಲಾತ್ಮಕನಲ್ಲ, ಕುಟಿಲದವನಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ಕುಟಿಲಾತ್ಮಕ ಬಹುತ ಜನರಿಗೆ ಸುಖದ ನೆನೆಸುವ ಯಾರಾದರೆ ವಿಶೇಷವಾಗಿ ಭಗವಂತನ ಭಜನೆ ಮಾಡುತ್ತಾರೆ ಅಂದ್ರೆ ವಿಶೇಷವಾದ ಭಗವಂತ ದೊಡ್ಡವ, ಅವ ನಮಗೆ ರಕ್ಷಣೆ ಮಾಡತಾನಯ್ಯ ಅಂತ ಸ್ವರೂಪದಿಂದ ಚೆನ್ನಾಗಿ ತಿಳ್ಕೊಂಡು ಸ್ವರೂಪದಲ್ಲಿ ಒಳ್ಳೆಯವರಾಗಿದ್ದು ಭಗವಂತ ತಿಳ್ಕೊಂಡ್ರೆ ಭಗವಂತ ಅವರಿಗೆ ಪೂರ್ಣ ಅನುಗ್ರಹ ಮಾಡಿ ಅವರಿಗೆ ಸುಖದ ನೆನೆಸುವ ಸುಖವನ್ನ ಕೊಡತಾನಂತೆ. ಅಂದರೆ ಮೋಕ್ಷ ಸುಖವನ್ನು ಕೊಡತಾನೆ. ಅಂದ್ರೆ ಸುಖದ ಅಂದ್ರೆ ಸುಖಂ ಮೋಕ್ಷ ಲಕ್ಷಣಂ ಭಕ್ತವ್ಯೋ ದದಾತೀತಿ ಸುಖದ ಅಂದ್ರೆ ಮೋಕ್ಷ ಎಂಬ ಸುಖವನ್ನ ಭಕ್ತರಿಗೆ ಕೊಡತಾನಾದ್ದರಿಂದ ದೇವರಿಗೆ ಸುಖದ ಅಂತ ಹೆಸರು. ಅಷ್ಟೇ ಅಲ್ಲ, ಆ ಮೋಕ್ಷ ಕೊಡಲಿಕ್ಕೆ ಮೊದಲು ತನ್ನ ನೆನಪನ್ನ ಸದಾ ಕೊಡುವುದು ಎಂಬ ಮೋಕ್ಷ, ತನ್ನ ನೆನಪನ್ನು ಸದಾ ಕೊಡುವುದು ಎಂಬ ಸುಖ, ಆ ಸುಖವನ್ನ ಯಾವಾಗೂ ಕೊಡತಾನಂತೆ. ಅವನ ನೆನಪಿದ್ರೆ ಸಾಕು ಸುಖ. ನಿಶ್ಚಯ ಜ್ಞಾನಪೂರ್ವಕ ಭಗವಂತನ ನೆನಪು ಕೊಟ್ಟಷ್ಟು ಸುಖ ಇನ್ನೆಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ದೇವ ಕೊಡತಾನಂತೆ. ಭಕುತ ಜನರಿಗೆ ಸುಖದ ನೆನೆಸುವ ಸರ್ವ ಕಾಲದಿ, ಅದು ದುಃಖ ಆಗ್ತಿರಲಿ ಸುಖ ಆಗ್ತಾ, ಏನೇ ಪ್ರಾಕೃತ ಸುಖ ಬರಲಿ ದುಃಖ ಬರಲಿ, ದೇವರ ನೆನಪು ತನ್ನ ನೆನಪು ತಾನೇ ಕೊಡತಾನೆ. ಕೊಟ್ಟು ಆ ನೆನಪಿನ ಮೂಲಕ ಆನಂದ ಕೊಡತಾನಂತವರಿಗೆ. ಅದಕ್ಕೆ ಸುಖದ ನೆನೆಸುವ ಸರ್ವ ಕಾಲದಿ ಅಕಟಕಟ ಈತನ ಮಹಾನಹಿಮೆ ಕಡೆಗೆ ಏನಂದೆ ಈತಿ ಆಶ್ಚರ್ಯಪ್ಪ ಮಹಾನುಭಾವ. ಈ ಬಿಂಬರೂಪಿ ಹರಿ ಎಲ್ಲ ಕಡೆ ಇರ್ತಾನೆ, ಇಲ್ಲೇ ಇರ್ತಾನೆ, ಎಲ್ಲ ಕಡೆ ಹಾರತಾನೆ, ಎಲ್ಲ ಮಾಡಿಸ್ತಾನೆ. ಈತನ ಮಹಾಮಹಿಮೆಗಳಿಗೆ ಏನಂದೆ ಈತನ ಅದ್ಭುತ ಮಹಿಮೆಗಳಿಗೆ ಏನು ಹೇಳಲಿಕ್ಕೂ ಆಗಲ್ಲಯ್ಯ. ಯಾಕಂದ್ರೆ ಸ್ತೋತ್ರ ವೇದಕ್ಕೆ ಅಶಕ್ತರು ನಾವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಬ್ಜೆಕ್ಟೇ ನಮಗೆ ಟಚ್ ಇಲ್ಲದ ಸಬ್ಜೆಕ್ಟ್, ಆತನ ನೋಡ್ಲಿಕ್ಕೆ ನಮ್ಮ ಮನಸ್ಸಿಲ್ಲ. ಏನೋ ಈ ಸ್ವಲ್ಪ ಹರಿಕಥಾನುಸಾರ ಮುಡ್ತಾ ಇದ್ದೇವೆ. ಈಗ ಆತನ ಅಂಥ ರೀತಿ ಹೊಗಳಬೇಕು ಅಂದ್ರೆ ಏನಿದೆಯಪ್ಪ ಆತನಿಗೆ ಅಷ್ಟು ಹೊಗಳಲಿಕ್ಕೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ಚೂರು 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 ಗುರುಗಳ ಅನುಗ್ರಹದಿಂದ ನಮಗೂ ಒಳಗೆ ಭಗವಂತನ ಬಗ್ಗೆ ಭಕ್ತಿ ಬರ್ತಾ ಶುರುವಾದ್ರೆ ಹೌದಪ್ಪ ಅಂತ ಅನಿಸಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಶ್ರೀಲಕುಮಿವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು. ಮೂಲ ಕಾರಣ ಅಂಶಿನಾಮದಿ ಲೀಲೆಗೈಸುತ ತೋರಿಕೊಳ್ಳದೆ ಪಾಲಿನೊಳು ಭೃತವಿದ್ದ ತೆರದಂತಿಪ್ಪತ್ರಿ ಸ್ಥಳದಿ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಶ್ರೀಲಕುಮಿ ವಲ್ಲಭನು ಲಕ್ಷ್ಮೀದೇವಿ ಪತಿಯಾಗಿರತಕ್ಕಂತಹ ಶ್ರೀಹರಿ ವೈಕುಂಠಾಲಯದಿ, ವೈಕುಂಠದಲ್ಲಿರುವ ನಿತ್ಯವಾದಂಥ ಶ್ರೀಭಾಗದಲ್ಲಿಯೂ ಪ್ರಣವ ಎಲ್ಲಾ ವೇದಗಳಿಗೆ ಮೂಲ ಆಗಿರತಕ್ಕಂಥ ಸಕಲವಾದ ನಿತ್ಯವಾದ ವೇದಗಳಲ್ಲಿ ಅದಕ್ಕೆ ಮೂಲವಾದ ಓಂಕಾರದಲ್ಲಿ ಪ್ರಕೃತಿ ನಿತ್ಯ ಪ್ರಕೃತಿ ಸೂಕ್ಷ್ಮ ಪ್ರಕೃತಿ ಆ ರಮಾದೇವಿಯಲ್ಲಿ ಮತ್ತು ಪ್ರಕೃತಿ ಅಂದರೆ ಮೂಲ ಜಡ ಪ್ರಕೃತಿ ಆ ಅಭಿಮಾನಿಯಾದ ಲಕ್ಷ್ಮೀದೇವಿ ಇಬ್ಬರಲ್ಲೂ ಕೂಡ ಅಂದರೆ ರಮಾಭಿಮನ್ಯಮಾನವಾದಂತಹ ಸೂಕ್ಷ್ಮ ಪ್ರಕೃತಿ ಅದು ನಿತ್ಯ ಇಲ್ಲಿ ನಿತ್ಯವಾದ ವೈಕುಂಠಾಲಯ ಆ ಶ್ರೀಭಾಗ ಅದು ನಿತ್ಯ ಇನ್ನ ಓಂಕಾರ ಅದು ನಿತ್ಯ ಇನ್ನ ಪ್ರಕೃತಿ ಸೂಕ್ಷ್ಮ ಪ್ರಕೃತಿ ಅದು ನಿತ್ಯ ಇನ್ನ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ಕೀಲಾಲ ಅಂದ್ರೆ ನೀರು ಅಲ್ಲಿಂದ ಹುಟ್ಟಿದ್ದು ಕೀಲಾಲಜ ಅಂದ್ರೆ ಕಮಲ ಅದೇ ಆಸನವಾಗಿರ್ತಕ್ಕಂಥವರು ಅಂದ್ರೆ ಬ್ರಹ್ಮದೇವರು ಅಂದ್ರೆ ಪದ್ಮಾಸನ ಅದಕ್ಕೆ ಕೀಲಾಲಜ ಆಸನ ಮುಖ್ಯ ಚೇತನರೊಳಗೆ ಅವರೇ ಮೊದಲಾದ ಎಲ್ಲಾ ದೇವತೆಗಳೊಳಗೆ ಚೇತನರೊಳಗೆ ನೆಲೆಸಿದ್ದು ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ಅಂದರೆ ಇಲ್ಲಿ ವೈಕುಂಠ ಭಾಗ ನಿತ್ಯವಾದ್ದು ಶ್ರೀಭಾಗ ಅಲ್ಲೂ ಇರ್ತಾನೆ ಓಂಕಾರದಲ್ಲೂ ನಿತ್ಯವಾಗಿರ್ತಾನೆ ರಮಾದೇವಿಯಲ್ಲಿ ನಿತ್ಯನಾಗಿರ್ತಾನೆ ಆ ಸೂಕ್ಷ್ಮ ಪ್ರಕೃತಿಯಲ್ಲೂ ನಿತ್ಯವಾಗಿರ್ತಾನೆ ನಿತ್ಯರಾದ ಜೀವರಾಶಿಗಳಲ್ಲೂ ನಿತ್ಯವಾಗಿರ್ತಾನೆ ಯಾವಾಗೂ ಇರ್ತಾನೆ ಹೇಗಿರ್ತಾನೆ ನೆಲೆಸಿದ್ದು ಅಂದ್ರೆ ಎಡಬಿಡದೆ ಕರೆಸಿಕೊಂಡಿರ್ತಾನೆ ಇದ್ದು ಮೂಲ ಕಾರಣ ಅಂಶಿ ನಾಮದೀ ಎಲ್ಲದಕ್ಕೂ ತಾನೇ ಮೂಲ ಕಾರಣ ಅಂಶಿ ಅಂತ ಕರೆಸಿಕೊಳ್ತಾ ಲೀಲೆ ಗೈಸುತ ತೋರಿಕೊಳ್ಳದೆ ಆಯಾ ಎಲ್ಲಾ ವಸ್ತುಗಳಲ್ಲಿದ್ದು ಆ ವಸ್ತುತ್ವಕ್ಕೆ ಅಂದ್ರೆ ವಸ್ತುಗಳ ಅಸ್ತಿತ್ವ ಅಂದ್ರೆ ಅದರ ಎಕ್ಸಿಸ್ಟೆನ್ಸ್ಗೆ ತಾನೇ ಕಾರಣನಾಗಿದ್ದು ಲೀಲಾಜಾಲವಾಗಿ ಶಕ್ತಿ ಕೊಡತಾ ತಾನೇ ಎಲ್ಲಾ ಕೆಲಸಗಳನ್ನ ಲೀಲೆ ಗೈಸುತ ಎಲ್ಲಾ ಚೆನ್ನಾಗಿ ಶಕ್ತಿ ಕೊಡ್ತಾ ಇಲ್ಲಿ ಜಗತ್ತಿನಲ್ಲಿ ಯಾವುದೊಂದು ಚೇತನ ಆಗಲಿ ಜನ ಆಗಲಿ ಕದಲಿತ ಏನಾದರೂ ಕೆಲಸ ಮಾಡಿತಾ ಎಲ್ಲಾದರೂ ಚರ್ಯ ತೋರ್ತಾ ಇದೆಯಾ ಅಲ್ಲಿ ಇವನಿದ್ದಾನೆ ಅಂತ ಅರ್ಥ ಈ ರೀತಿಯಲ್ಲಿ ತಾನೇ ಶಕ್ತಿ ಕೊಡತಾ ತೋರಿಕೊಳ್ಳದೆ ಅಜ್ಞಾನಿಗಳಿಗೆ ತೋರಿಕೊಳ್ಳದೆ ಇದ್ದಾನೆ ಹೇಗಿದ್ದಾನಪ್ಪ ಅಂದ್ರೆ ಪಾಲಿನೋಳು ಘೃತವಿದ್ದ ತೆರದಂತಿಪ್ಪ ಹಾಲಿ ಹಾಲು ಹಾಲನ್ನ ಮುಂದಿಟ್ಟು ಇವರ ತುಪ್ಪ ಇದೆಯಾ ಇವ ನೋಡಿ ಅಂದ್ರೆ ಎಷ್ಟು ಹುಡುಕಿದ್ರು ತುಪ್ಪ ಕಾಣಿಸಲ್ಲ ಯಾರು ಜೀವನದಲ್ಲಿ ಹಾಲು ಅದರಿಂದ ತುಪ್ಪ ತೆಗೆದು ಎಂದು ಗೊತ್ತಿಲ್ಲದವರಿಗೆ ಹಾಲು ಮುಂದಿಟ್ಟು ನೋಡಪ್ಪ ಹಾಲಿದು ಇದರಲ್ಲಿ ತುಪ್ಪ ಇದೆ ನೋಡು ಅಂದ್ರೆ ಈ ಟಾರ್ಚ್ ಹಾಕಿ ನೋಡ್ತಾರೆ ಎಲ್ರಿ ತುಪ್ಪ ಕಾಣಿಸ್ತಾ ಇಲ್ಲ ಸುಮ್ಮನೆ ಯಾಕೆ ಹೇಳ್ತೀರಾ ಅಂತ ಹೇಳ್ತಾರೆ ಆದರೆ ಗೊತ್ತಿದ್ದವರು ಮುಂದಿಟ್ರೆ ಹೌದ್ರಿ ತುಪ್ಪ ಇರಲೇಬೇಕು ಇಲ್ಲಾಂದ್ರೆ ಹೇಗಾಗುತ್ತೆ ಅಂತ ಹೇಳಿ ಆ ಹಾಲು ತಗೊಂಡೋಗಿ ಕಾಸಿ ಹೆಪ್ಪ ಹಾಕಿ ಮೊಸರಾದ ಮೇಲೆ ಅದನ್ನ ಕಡಿದು ಬೆಣ್ಣೆ ತೆಗೆದು ಕಾಸಿ ತುಪ್ಪ ತೆಗಿತಾರೆ ತೆಗೆದು ಹೌದ್ರಿ ಹಾಲಲ್ಲಿ ತುಪ್ಪ ಇದೆ ಅಂತ ಅಷ್ಟ ಹೇಳ್ತಾರೆ ಹಾಗೆ ಭಗವಂತ ಎಲ್ಲಾ ವಿಶೇಷವಾಗಿರತಕ್ಕಂಥ ನಿತ್ಯವಾದ ವಸ್ತುಗಳಲ್ಲಿ ಚೇತನದಲ್ಲಿ ತಾನು ಇದ್ದುಕೊಂಡು ಹಾಲಿನಲ್ಲಿ ತುಪ್ಪ ಇದ್ದಂತೆ ಮೇಲೆ ಕಾಣಿಸದೆ ಒಳಗೊಳಗೆ ತಾನಿದ್ದು ಹೇಗಿರ್ತಾನೆ ತ್ರಿಸ್ಥಳದಿರ್ತಾನೆ ಹೇಗೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಕಡೆ ತಾನು ನಿಂತಿರ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಪಾಲಿನೊಳು ಘೃತವಿದ್ದ ತೆರದಂತಿಪ್ಪ ತ್ರಿಸ್ಥಳದಿ ಅಂತ ಹೇಳಿದಾಗ ಈ ಹಾಲಿನಲ್ಲಿ ತುಪ್ಪದಂತೆ ಎಲ್ಲಾ ಕಡೆ ಇರ್ತಾನೆ ಭಗವಂತ ಎಲ್ಲಾ ಚೇತನ ರಾಶಿಯಲ್ಲಿ ಅಂತ ಹೇಳಿದರೆ ಅವನ್ನ ಪಡೆಯುವ ಮಾರ್ಗವೂ ತಿಳಿಸಿಕೊಟ್ರು ಎಲ್ಲಾ ಕಡೆ ಇರ್ತಾನಲ್ಲ ಇವನು ಹಾಲಿನಲ್ಲಿ ತುಪ್ಪ ಇದ್ದಂತೆ ಎಲ್ಲಾ ಕಡೆ ಬೆರೆತಿದ್ದಾನೆ ಇವನನ್ನ ಪಡೆಯಬೇಕಾದ್ರೆ ಡೈರೆಕ್ಟ್ ಆಗಿ ಹಾಲು ಕುಡಿದ್ರೆ ಸಾಲದು ಅಂದ್ರೆ ಎಲ್ಲಾರೊಳಗೆ ಇರುವ ದೇವರನ್ನ ಗುರುತಿಸಬೇಕು ಆ ಗುರುತಿಸೋದು ಅಂದ್ರೆ ಹಾಲನ್ನ ಕಾಸೋದು ಅಂತ ಅರ್ಥ ಅಂದ್ರೆ ಮೊದಲು ಸರ್ವತ್ರ ನಮ್ಮಲ್ಲಿ ದೇವರಿದ್ದಾರೆ ಎಲ್ಲಲ್ಲಿ ದೇವರಿದ್ದಾರೆ ಅಂತ ಚೆನ್ನಾಗಿ ಚಿಂತನೆ ಮಾಡ್ತಾ ಬರಬೇಕು ಆ ಚಿಂತನೆ ಮಾಡಿದ ಮೇಲೆ ಗುರುಗಳ ಕರುಣೆಯಿಂದ ಅನುಭವದ ಹೆಪ್ಪು ಕೊಡಬೇಕು ಅನುಭವದ ಹೆಪ್ಪು ಅಂದ್ರೆ ಯಾರ್ಯಾರಲ್ಲಿ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಮಗೆ ಹಾಡು ಹೇಳಲಿಕ್ಕೆ ಬರಲ್ಲ ನಮ್ಮ ಹಾಡು ಕೇಳಿದ್ರೆ ಎಲ್ಲರೂ ಓಡಿ ಹೋಗ್ತಾರೆ ಇರ್ಲಿ ಬಿಡಿ ಅಡ್ಡಿ ಇಲ್ಲ ಆದರೆ ಪಕ್ಕದವರು ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ ಇದು ನೋಡಿದಕ್ಕೆ ಒಳ್ಳೆ ಹೊಟ್ಟೆ ಉರಿಸಿದಾಗುತ್ತೆ ಹಾಡು ಹೇಳಿ ಹೇಳಿ ಸಾಯ್ತಾರೆ ಅಂತ ಬೈತಾ ಇರ್ತಾರೆ ಹಾಡು ಹೇಳಿದವರು ಆಗಬೇಡಪ್ಪ. ಯಾವ ಸ್ವಾಮಿಯಾದರೆ ನನ್ನೊಳಗೆ ಹಾಡೇ ಹೇಳಿಸ್ತಾ ಇಲ್ಲವೋ ಆ ವ್ಯಕ್ತಿಯಲ್ಲಿ ಚೆನ್ನಾಗಿ ಹಾಡು ಹೇಳಿಸೋ ನೀವನೇ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳಿಸ್ತಾ ಇದ್ದಾನೆ ಅಂತ ನೋಡಿದರೆ, ಇಷ್ಟು ಕಾಲ ಇವರೇ ಹಾಡು ಹೇಳ್ತಾ ಇದ್ದಾರೆ ಅಂತ ನೋಡಿದ್ದಾಯ್ತು, ಈಗ ಆ ಸ್ವಾಮಿ ಹೇಳಿಸ್ತಾ ಇದ್ದಾನೆ, ಅವನಿಲ್ಲದಂಗಿದ್ರೆ ಹೇಳಲಿಕ್ಕಾಗುತ್ತಾ ಇವರಿಗೆ ಅಂತ ಈ ರೀತಿ ನಾವು ಅನುಭವದ ಹೆಪ್ಪು ಕೊಡತಾ ಕೊಡತಾ ಹೋದರೆ ಅದು ಗಟ್ಟಿಯಾದ ಮೊಸರಾಗುತ್ತೆ. ಹಾಲು ನೋಡಿ ನಿಶ್ಚಲವಾಗಿರಲ್ಲ, ಕದರ್ತಾ ಇರುತ್ತೆ. ಹೆಪ್ಪು ಕೊಟ್ಟ ಮೇಲೆ ಗಟ್ಟಿ ಮೊಸರಾದರೆ, ಮೊಸರು ಅಲ್ಲ ನಮ್ಮ ನೀರು ಹಾಲು ಹೆಪ್ಪಾಕಿದ್ರೆ ಅದು ನೀರು ಮೊಸರಾಗಿರುತ್ತೆ, ಅದೇ ವಾಕದಂತಾ ಇರುತ್ತೆ ಅಲ್ಲ. ಹಳ್ಳಿ ಕಡೆ ಒಳ್ಳೆ ಹಾಲು ಸಿಕ್ಕರೆ ಆ ಹಾಲು ಕಾಸಿ ಹೆಪ್ಪು ಕೊಟ್ರೆ ಹೇಗಿರುತ್ತೆ? ಚಾಕಿಂದ ಕೊಯ್ಬೇಕು. ಹಾಗೆ ಆ ರೀತಿಯಾಗಿ ಒಳ್ಳೆ ಗಟ್ಟಿ ಮೊಸರಾಗುತ್ತೆ. ಅಂದರೆ ಈ ದೇವರ ನೆನಪು ಕದಲ್ತಾ ಕದಲ್ತಾ ಬಿಟ್ಟು ಬಿಟ್ಟು ಬರ್ತಾ ಇರೋದು ಆ ಒಂದೇ ಸಮಾನೆ, ಆ ಬಿಟ್ಟು ಬಿಟ್ಟು ಬರೋದು ಕೂಡ ಒಂದೇ ಸಮಾನೆ. ಹಾಗೆ 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 ಚಿಂತನೆ ಮಾಡ್ತಾ ಬಂದ್ರೆ, ಹೆಪ್ಪು ಕೊಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಆ ವಿಶೇಷವಾಗಿ ಗಟ್ಟಿಯಾದ ಮೊಸರಾಗುತ್ತೆ. ಅಂದ್ರೆ ಸದಾ ದೇವರ ನೆನಪು ಬರ್ತಾ ಇರುತ್ತೆ. ಅಂದ್ರೆ ಯಾರಲ್ಲಿ ಏನು ಕೆಲಸ ಆಗ್ತಾ ಇದ್ರು ಆ ಸ್ವಾಮಿ ಮಾಡಿಸಿದ ಸ್ವಾಮಿ ಮಾಡಿಸಿದ ಸ್ವಾಮಿ ಮಾಡಿಸಿದ ಅಂಬುದೇ ನೆನಪಾಗ್ತಾ ಆಗ್ತಾ ಬರ್ತಾ ಇರುತ್ತೆ. ಅಷ್ಟಕ್ಕಿಂತ ಮೊದಲು ಅವರು ಮಾಡಿದ್ರು ಇವರು ಮಾಡಿದ್ರು ಅದು ಬಿತ್ತು ಇದು ಬಿತ್ತು ಹಾಗೆ ಹೀಗೆ ಅನ್ನುವ ಮನಸ್ಸು, ಈಗ ಅವನೇ ಮಾಡಿಸಿದ ಇವರಿಂದ ಹಾಗೆ ಮಾಡಿಸಿದ ಅವನೇ ಬೀಳಿಸಿದ ಅದರಲ್ಲೂ ಅವನೇ ಇದ್ದಾನೆ ಇವರಲ್ಲೂ ಇವನೇ ಇದ್ದಾನೆ ಎಲ್ಲ ಅವನೇ ಮಾಡಿಸೋದು, ಇದು ಗಟ್ಟಿಯಾಗಿ ಸದಾ ನೆನಪಿಗೆ ಬರ್ತಾ ಬರುತ್ತೆ ಅದು ಮೊಸರು. ಆಗ ಆ ಭಗವಂತನನ್ನ ಸತತ ಚಿಂತನೆ, ಹೌದು 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 ಅಂತ ಎಲ್ಲಾ ಕಡೆ ಅವನನ್ನೇ ಸದಾ ಚಿಂತನೆ ಮಾಡುವುದು ಎಂಬ ಆ ಕಡಿಯೋದು ಬಂದರೆ, ಆ ಕಡಿತಾ ಬಂದರೆ ಅವಾಗ ಏನಾಗುತ್ತೆ ಅಂದರೆ ಒಳಗಿಂದ ಬೆಣ್ಣೆ ಬರುತ್ತೆ. ಏನು ಬೆಣ್ಣೆ ಅಂದ್ರೆ ದೇವರದ್ದೇ ಸದಾ ಧ್ಯಾನವೆಂಬ ಬೆಣ್ಣೆ ಬರ್ತಾ ಬರುತ್ತೆ. ಆ ಧ್ಯಾನವೆಂಬ ಬೆಣ್ಣೆಯಲ್ಲಿ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯ, ಇವನ್ ಇಂಥ ಒಳ್ಳೆವ, ಇಂಥ ಒಳ್ಳೆ ರೂಪ, ಇಂಥ ಒಳ್ಳೆ ಕೆಲಸ ಮಾಡುತ್ತಾನೆ, ಒಳ್ಳೆ ಗುಣ ಇದೆ ಎಂಬುದನ್ನ ಆ ಬಿಸಿ ಮಾಡಿದರೆ ಆ ಬೆಣ್ಣೆಯನ್ನ, ಅಂದರೆ ದೇವರ ಧ್ಯಾನವೆಂಬ ಬೆಣ್ಣೆಯಲ್ಲಿ ಈ ಬಿಸಿ ಅಂದರೆ ದೇವರ ಗುಣ ರೂಪ ಕ್ರಿಯೆಗಳ ವಿಶೇಷ ಚಿಂತನವೆಂಬ ಬಿಸಿಯನ್ನು ಕೊಟ್ಟರೆ ಅದು ಕರಗಿ ಭಗವಂತನ ಪೂರ್ಣಾನುಗ್ರಹವೆಂಬ ತುಪ್ಪ ನಮಗೆ ಸಿಗಲಿಕ್ಕೆ ಸಾಧ್ಯ. ಹಾಗಾದರೆ ಏನು ಪ್ರಧಾನ ಬೇಕು? ಹರಿಕಥಾಮೃತ ಸಾರ ಕೇಳಿ ಸುಮ್ಮನೆ ಒಂದು ಸಲ ಪಾರಾಯಣ ಮಾಡಿ ಗೋವಿಂದ ಅಂತ ಕೈ ಮುಗಿದರೆ ಸಾಲದು. ಇಲ್ಲಿ ಹೇಳಿದ್ದನ್ನ ನಮ್ಮ ಶರೀರದಲ್ಲಿ ಸರ್ವತ್ರ ಚಿಂತನೆ ಮಾಡುತ್ತಾ ಇನ್ನೊಂದು ಕಡೆ ಎಲ್ಲಾ ಕಡೆ ಕೂಡ ಅಂದ್ರೆ ಎಲ್ಲಾ ಶರೀರಗಳಲ್ಲೂ ಎಲ್ಲಾ ಜಡದಲ್ಲೂ ಚಿಂತನೆ ಮಾಡುತ್ತಾ ಆ ಚಿಂತನೆ ಮಾಡುವಾಗ ಎದುರಿಗಿದ್ದವರಿಗೆ ನಾವು ಚಿಂತನೆ ಮಾಡುತ್ತಾ ಇದ್ದದ್ದು ಚೂರು ತೋರಿಕೊಳ್ಳದೆ ಹೇಗಿರಬೇಕು ಅಂದ್ರೆ ಇವರು ನಮ್ಮಂತೆ ಮಾಮೂಲಾಗಿದ್ದಾರೆ, ಯಾವ ಚಿಂತನೆ ಇಲ್ಲ ಏನೂ ಇಲ್ಲ ಮಾಮೂಲಾಗಿದ್ದಾರೆ ಅಂತ ಅನಿಸ್ಬೇಕು. ಆ ತರ ಅವರಿಗೆ ಅವರು ಸರಿ ಎಲ್ಲ ಪ್ರವರ್ತನೆ ಇರಬೇಕು, ಒಳಗೊಳಗೆ ಚಿಂತನೆ ಮಾಡ್ತಾ ಇರಬೇಕು. ಈ ತರ ಮಾಡಿದ್ದೇ ಆದರೆ ಭಗವಂತ ನಮಗೆ ದರ್ಶನ ಕೊಟ್ಟು ಪೂರ್ಣಾನುಗ್ರಹ ಮಾಡುತ್ತಾನೆ ಗುರುಗಳ ಮೂಲಕ ಎಂಬುದನ್ನ ದಾಸರಾಯರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.